ஸ்ரீகுருப்போ நம. ஹரி ஓம். ஹயக்ரீவம் சிதானந்தமிக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாமக்ரணாதேவாநிரஸ்தக்ரஹவிக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வந்தஸ்தானந்தசய்யாய பூர்ணஜானரசன்னசே உத்துங்கவர்த்தரங்காய மத்வதுப்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூதகஷ்டம் அயமுகபதனிஷ்டம் மாம் பஜந்து பிரபன்னா. பூஜ்யாய ராகவேந்திராய சத்யதர்மரதாய ச விரதாம் கல்பவ்ருக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா ிாவிஷ்டோன்னியன் நம. வாதிராஜபதாரிஜாசத்தமான விஷ்வப்பிரியகுரூன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்தர்வே காமாவந்தேவாசவோபிம்பசந்திஹோ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஷ்யவீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விபரம் சாந்தம் விஜயாக்ய குரும் பஜே ஸ்ரீகுருப்யோ நம. ஹரி ஓம். ஓம் ஜன்மாத்யஸ்தயதோன்வயாதிதரதஸ்சார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதிகவயே முக்யந்தியம் சூரயஃ தேஜோ வாரி மிருதா மிருதா விரிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். பாகவதத்தின கிருஷ்ணன மேலே வரத்தக்க ஆக்ஷேபங்களில் ஒன்று பரஸ்திரீயர ஜொத்தகே ರಾಸಕ್ರೀಡೆ ಆಡಿದ ಅಂತ. ಎಲ್ಲರೂ ಗೋಪಿಕಾ ಸ್ತ್ರೀಯರು ಕೃಷ್ಣನಿದ್ದ ಜಾಗಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಅವರಿಗೆ ಹೇಳುತ್ತಾ ಇದ್ದಾನೆ, ನೀವು ಹೀಗೆ ಬರಬಾರದು. ಅಲ್ಲಯ್ಯ, ನೀನು 7 ವರ್ಷದ ಹುಡುಗ, ನಿನ್ನ 8 ಆಗಲಿಲ್ಲ, ನಿನ್ನತ್ರ ಬರಬಾರ್ದ? ಅದು ಎಷ್ಟೇ ವರ್ಷದ ಹುಡುಗ ಆಗಿರಲಿ, ಪರಪುರುಷ ಅಂದರೆ ಬರಬಾರ್ದು ನೀವಷ್ಟೇ. ಧರ್ಮ ಹೇಳುತ್ತೆ, ಏಕಾಂತದಲ್ಲಿದ್ದಂಥ ಪರಪುರುಷರ ಹತ್ರಿಗೆ ನೀವು ಬರಬಾರದು. ಆವಾಗ ಇವರು ಹೇಳುತ್ತಾರೆ, ಕೃಷ್ಣ ಇದ್ದದ್ದನ್ನು ಹೇಳುತ್ತಾ ಇದ್ದೇವೆ. ಏನು? ನಿನ್ನ ಮೇಲೆ ನಮಗೆ ಮನಸ್ಸಾಗಿದೆ, ನೀನೇ ಬೇಕೆಂಬ ಮನಸ್ಸಾಗಿದೆ ನಮಗೆ, ನೀನೇ ಬೇಕು. ಕೃಷ್ಣ ಅಂದ, ಇದು ಸರಿಯಲ್ಲ. ಆವಾಗ ಅವರ ಉತ್ತರ ತುಂಬ ಸುಂದರವಾದದು. ಅಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಮೇಲೆ ಕೃಷ್ಣ ಬೇಕೆಂಬ ಮನಸ್ಸು ಅವರಿಗೆ ಈ ಜನ್ಮದಲ್ಲಿ ಏನೋ ಕೃಷ್ಣನನ್ನು ನೋಡಿದ್ದಕ್ಕೆ ಬಂದದ್ದಲ್ಲ. ಅವರೆಲ್ಲರೂ ಯಾರು ಅಂದರೆ ಅಪ್ಸರಸಾಸ್ತ್ರೀಯರು. ಅಪ್ಸರಸಾಸ್ತ್ರೀಯರೆಲ್ಲರೂ ಕೂಡ ತಪಸ್ಸನ್ನು ಮಾಡಿದರು ಭಗವಂತನಿಗಾಗಿ. ಅವರಿಗೆ ಭಗವಂತನನ್ನೇ ಪತಿ ಅಂತ ಚಿಂತನೆ ಮಾಡುವ ಅಧಿಕಾರವಿದೆ. ಭಗವಂತನನ್ನು ಪತಿ ಅಂತ ಚಿಂತನೆ ಮಾಡುವ ಅಧಿಕಾರವಿದೆ. ಅಧಿಕಾರ ಅಂದರೆ ಲಕ್ಷ್ಮೀದೇವಿಗೆ ಮಾತ್ರ ಭಗವಂತನನ್ನು ಪತಿ ಅಂತ ಅಧಿಕಾರ ಚಿಂತನೆ ಮಾಡೋದು. ಆದರೆ ಷಣ್ ಮಹಿಷಿಯರೆಲ್ಲರೂ ಕೂಡ, ಅಷ್ಟ ಮಹಿಷಿಯರಲ್ಲಿ ಇಬ್ಬರು, ರುಕ್ಮಿಣಿ ಮತ್ತು ಸತ್ಯಭಾಮಾದೇವಿಯರು ಬಿಟ್ಟರೆ ಮಿಕ್ಕ 6 ಜನ ಇದ್ದಾರಲ್ಲ, ಅವರ್ಯಾರು ಲಕ್ಷ್ಮೀದೇವಿ ಸ್ವರೂಪ ಅಲ್ಲ, ಆದರೆ ಭಗವಂತನ ಪತ್ನಿಯರೇ. ದೇವರನ್ನು ಪತಿಯಾಗಿ ಪಡೆಯುವ ಸೌಭಾಗ್ಯ ಇರತಕ್ಕಂಥವರೇ. ಇಲ್ಲಿ ಅಪ್ಸರಸಾ ಸ್ತ್ರೀಯರೆಲ್ಲರೂ ಕೂಡ ಆಗಂತುಕ ಅಂತ ಹೇಳ್ತಾರೆ. ಕದಾಚಿತ್ತು ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಅವರಿಂದ ರಮಣ ಮಾಡುವಂಥ ಒಂದು ದೇವರನ್ನು ನೋಡೋದೇ ದುರ್ಲಭ, ಅವನ ಮುಟ್ಟೋದೇ ದುರ್ಲಭ. ಅಂಥವನ ಜೊತೆಗೆ ಇರುವುದು ಎಂಬುದು ಅವರಿಗೆ ಒಳಗೆ ಇರತಕ್ಕ ಸಹಜವಾದ ಬಯಕೆ. ಅದನ್ನು ಇಟ್ಟು. ಆದರೆ ಅದು ನೆಪ ಮಾತ್ರ ಆಗಿತ್ತು ಅವರಿಗಷ್ಟೇ, ನೆಪ ಮಾತ್ರ ಆಗಿತ್ತು. ಅದನ್ನು ತೆಗೆದುಬಿಟ್ಟು ಆ ಸ್ಥಾನದಲ್ಲಿ ಭಗವಂತನ ಮೇಲೆ ದಿವ್ಯವಾದ ಭಕ್ತಿ ಬರುವಂತೆ ದೇವ ಅನುಗ್ರಹ ಮಾಡಿದ. ಇನ್ನು ಆ ರಾಸಕ್ರೀಡಾ ಅಂದರೆ ಏನು, ಆ ವಿಷಯದ್ದು ಚೆನ್ನಾಗಿ ನೋಡಬೇಕು, ಇಲ್ಲದಿದ್ದರೆ ಸಂಶಯ ಹಾಗೇ ತಲೆಯಲ್ಲಿ ಉಳಿದಿರುತ್ತೆ. ಅವ್ರು ಹೇಳ್ತಾರೆ, ಅಯ್ಯ ನೀನು ಹೇಳಿದ್ದು ನಮ್ಮ ಪತಿಯೊಡನೆ ನಾವಿರಬೇಕು ಅಂತ ನೀನು ಹೇಳಿದ್ಯಾ, ಸರಿ, ಆದರೆ ಪತಿಪತ್ನಿಯರಿಬ್ಬರು ಏಕಾಂತವಾಗಿದ್ದಾಗ ಅವರಿಗೆ ಮಧ್ಯೆ ಯಾರು ಇರಲ್ಲಲ್ವಾ, ಇರಬಾರದು. ಅಂಥ ಕಾಲಕ್ಕೆ ನೀನು ನಮ್ಮ ಜೊತೆಗಿದ್ದೀಯೋ ಇಲ್ಲವೋ, ಯಾವಾಗ ನಾವು ಏಕಾಂತದಲ್ಲಿರುವಾಗ ನಾನಿದ್ದನಾ ಅಂದ ಭಗವಂತ. ಹೌದು ನೋಡು, ಜೀವನ ಪರಿಮಾಣ ಎಷ್ಟು, ಕುದುರೆ ಬಾಲದ ಕೊನೆಯ ಕೂದಲ ತುದಿಯನ್ನ 10,000 ಭಾಗ ಮಾಡಿದರೆ ಎಷ್ಟೋ ಅಷ್ಟು ಜೀವ ಪರಮಾಣು. ಅಂಥ ಪರಮಾಣುವಾದ ಜೀವ ಎರಡನೇ ಕ್ವಾಲಿಫಿಕೇಶನ್ ಅಸ್ವತಂತ್ರ. ಅಂಥವನನ್ನ ಈ ಹೃದಯ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿಪ್ಪ, ಪವನನ ಪಾದ ಮೂಲದಲ್ಲಿ ಆ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಂದರು. ಗೋಪಿಕಾಸ್ತ್ರೀ ಎಂಬ ಆ ಜೀವ ಎಲ್ಲಿದೆ ಅಂದರೆ ಆ ಇಡೀ ಶರೀರ ಗೋಪಿಕಾಸ್ತ್ರೀ ಅಲ್ಲ, ಆ ಒಳಗಿರತಕ್ಕಂಥ ಹೃದಯ ಕಮಲದಲ್ಲಿರುವ ಚಿಕ್ಕ ಜೀವ ಪರಮಾಣು. ಆ ಪರಮಾಣುವಾದ ಜೀವ ನಾವಿದ್ದೇವಲ್ವ, ಎಲ್ಲರೂ ಪ್ರವಚನಕ್ಕೆ ಬಂದಿದ್ದೀರಾ, ಇವಾಗ ಹೇಗೆ ಬಂದಿರಾ, ನಡ್ಕೊಂಡು ಆಟೋದಲ್ಲೋ ಗಾಡಿಯಲ್ಲೋ ಬಂದ್ವಿ, ಅದು ಕೇಳ್ತಾ ಇಲ್ಲ. ಪಚನ ಭಕ್ಷಣ ಗಮನ ಭೋಜನ ಚಲನ ಆಚರಣ ಪ್ರಯತ್ನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ. ಇದರಲ್ಲಿ ನೋಡಬೇಕಾದ ಆಲೋಚನೆ ತುಂಬ ಇದೆ. ಏನು, ನಾವು ಈ ಶರೀರದ ಕೂದಲನ್ನು ಎಬ್ಬಿಸುವ ಸಾಮರ್ಥ್ಯವಿಲ್ಲದ ಜೀವ ಒಳಗೆ ಕೂತಿದೆ. ಅಂಥ ಕಾಲಕ್ಕೆ ಈ ಶರೀರವನ್ನು ಹೊತ್ತು ನಡೆದು ಇದನ್ನು ನಡೆಸ್ಕೊಂಡು ಕರ್ಕೊಂಡು ಬರುವ ತಾಕತ್ತು ನಮಗಿದೆಯಾ, ಇಲ್ಲ. ಮತ್ತೆ ಹೇಗೆ ನಡೀತಾ ಇದೆ ಇದು? ದೇವರೇ ಈ ಶರೀರದ ಸುತ್ತೂ ತಾನು ವಿರಾಟ್ ರೂಪದಲ್ಲಿ ನಿಂತು ನಮಗೆ ಆಲೋಚನೆ ಕೊಟ್ಟು ಪ್ರತಿಯೊಂದು ಕಾರ್ಯ ಈ ಶರೀರವನ್ನು ಹೊತ್ತು ಅವನು ಮಾಡುತ್ತಾ ನಮಗೆ ಒಗ್ಗರಣೆ ಕೊಡ್ತಾ ಇದ್ದಾನೆ. ನಾನೇ ಮಾಡಿದೆ ಎಂಬ ಬುದ್ಧಿ ಕೊಟ್ಟು, ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ನಮ್ಮ ಬುದ್ಧಿ ಕೊಡ್ತಾ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ. ದೇವರು ನಮ್ಮ ಒಳಗೆ ನಿಂತಿದ್ದಾನೆ, ಶರೀರದೊಳಗೆ ನಾವು, ನಮ್ಮೊಳಗೆ ದೇವರು. ಬರೇ ನಾವು ದೇವರು ಮಾತ್ರ ಅಲ್ಲ, ದೇವರಿಗೂ ನಮಗೂ ಮಧ್ಯೆ ತುಂಬಾ ಜನ ತತ್ವಾಭಿಮಾನಿಗಳು ನಿಂತಿದ್ದಾರೆ, ಒಬ್ಬರಲ್ಲಿ ಒಬ್ಬರು. ಕೊನೆಗೆ ದೇವರು ಕೈ ಎತ್ತಿದರೆ, ದೇವರ ಕೈ ಮೇಲಿರುವ ಲಕ್ಷ್ಮೀದೇವಿ ಕೈ ಎದ್ದರೆ, ಲಕ್ಷ್ಮೀದೇವಿ ಕೈ ಎದ್ದದಕ್ಕೆ ಪ್ರಾಣದೇವರ ಕೈ ಎದ್ದರೆ, ಹಾಗೆ ಮಿಕ್ಕ ತತ್ವಾಭಿಮಾನಿಗಳ ಕೈ ಎದ್ದರೆ, ಕೊನೆಗೆ ಜೀವನ ಕೈ ಏಳುತ್ತೆ. ಇದು ಸತ್ಯವಾದ ವಿಚಾರ. ಅಂಥ ಕಾಲಕ್ಕೆ ಅವ್ರಿಗೆ ಹೇಳ್ತಾರೆ, ದಂಪತಿಗಳು ಅಂತ ಇದ್ದೀವಲ್ಲ, ಈ ದಂಪತಿಗಳು ಅಂತ ಇದ್ದಾಗ ನೀನಿರಬೇಕೋ ಇಲ್ಲವೋ ಅಂತ ಕೇಳಿದರು. ನಾವು ದೇವರನ್ನ, ನಾವಿಬ್ಬರು ದಂಪತಿಗಳು, ಪ್ರೈವಸಿ ಬೇಕು, ನೀನಿರಬೇಡ ಅಂದರೆ ದೇವರನ್ನ, ನಾನು ಹೋಗ್ತೇನೆ ಅಂತ ಹೋದರೆ ಇಬ್ಬರನ್ನ ಕರ್ಕೊಂಡು ಹೋಗಿ ಸುಟ್ಟಾಕ್ತಾರೆ, ಹೌದಾ? ಅದೇ ಕೇಳ್ತಾ ಇದ್ದಾರೆ, ನಮಗ ಪ್ರೈವಸಿ ಇದ್ದಾಗ ಪ್ರೈವಸಿ ಇಲ್ಲದೆ ನೀನೇ ಇದ್ದೀಯಲ್ಲೋ ಮಹಾರಾಯ, ಈ ಶರೀರವನ್ನು ಹೊತ್ತು ನಿಂತು ಎಲ್ಲ ಕಾರ್ಯವನ್ನು ಮಾಡೋದು ನೀನೇ, ಮಾಡಿಸೋದು ನೀನೇ. ಅಲ್ಲಿ ಆ ಕಾಲಕ್ಕೆ ಪತಿಪತ್ನಿಯರಿಗೆ ಸುಖ ಯಾರು ಕೊಡೋದು? ನೀನೇ. ತನಗೆ ಸುಖ ಪಡ್ಕೊಳ್ಳಾರ ಗಂಡ ಇನ್ನೊಬ್ಬರಿಗೆ ಸುಖ ಕೊಡ್ತಾನ? ಇಲ್ಲ. ಮತ್ತೆ ಈ ಜೀವರು ತಮಗೆ ತಾವು ಸುಖ ಪಡ್ಕೊಳ್ಳಿಕ್ಕಾಗಲ್ಲ. ದೇವರೇ ಇಬ್ಬರಲ್ಲಿ ನಿಂತು ಏನು ಮೈಥುನ ಕಾರ್ಯವನ್ನ, ಅದಕ್ಕೆ ದಾಸರ ಶಬ್ದವನ್ನು ಹಾಕ್ತಾರೆ, ಪಚನ ಭಕ್ಷಣ ಗಮನ ಭೋಜನ ಮೈಥುನ ಅಂತ ಹೇಳ್ತಾರೆ. ಮೈಥುನ ಕಾರ್ಯ ನಮ್ಮಿಂದ ಆಗುತ್ತಾ? ಯಾಕೆ ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಮಾಡಬೇಕಾಗಿದ್ದು ಮೈಥುನ ಕಾರ್ಯ? ಜೀವ ಇರೋದು ಇಷ್ಟು ಪರಮಾಣು, ಹಾಗಾದ್ರೆ ಹೇಗೆ ನಡೀತಾ ಇದೆ? ಈ ಪುರುಷ ದೇಹದ ಸುತ್ತು ಪುರುಷಾಕಾರದಿಂದ ಭಗವಂತ, ಸ್ತ್ರೀ ದೇಹದ ಸುತ್ತು ಸ್ತ್ರೀ ದೇಹದ ಆಕಾರದಲ್ಲಿ ಭಗವಂತ ನಿಂತು ಆ ಎರಡೂ ರೂಪಗಳು ಮಾಡುವ ವ್ಯಾಪಾರ. ಇವರಿಬ್ಬರು ಕಣ್ಣು ಮುಚ್ಚಿ ನೋಡ್ತಾ ಕೂತಿರ್ಬೇಕಷ್ಟೇ, ದೇವರೇ ನಡೆಸಿಬಿಡ್ತಾ ಇದ್ದಾರಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅಷ್ಟು ಜ್ಞಾನಿಗಳವರು ಸ್ವಾಮಿ. ಹಾಗಾದ್ರೆ ನಾವಿಬ್ಬರು ಇರುವಾಗ, ಪತಿ ಪತ್ನಿಯರಿರುವಾಗ ಮಧ್ಯದಲ್ಲಿ ಇದ್ದುಕೊಂಡು ಸುಖ ಕೊಡೋದು ನೀನು, ಆಗ ನಿನಗೆ ದೋಷ ಇದೆಯೋ ಇಲ್ಲವೋ, ನಮ್ಮ ಮೇಲೆ ನಿನಗೆ ಆಸೆ ಬಂದಿದೆಯೋ ಇಲ್ಲವೋ. ಬರಲಿಲ್ಲ, ನಮ್ಮ ಮಧ್ಯೆ ಇದ್ದು ನಮ್ಮ ನಿನಗೆ ಏನೋ ಆಸೆ ಇಲ್ಲದೆ ನಮಗೆ ಅನುಗ್ರಹ ಮಾಡ್ತೀಯ, ಈಗ ಮಾತ್ರ ನಿನಗೆ ಆಸೆ ಬರುತ್ತೇನೋ, ನಮ್ಮ ಮೇಲೆ ಆಸೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀಯ, ನಿನ್ನ ಸ್ಪರ್ಶ ಬೇಕು ಅಂದರು. ಸರಿ, ಪ್ರೈಮ್ ಮಿನಿಸ್ಟರ್ ಬರಬೇಕಾದ್ರೆ ಫಸ್ಟ್ ಸೆಕ್ಯೂರಿಟಿ ಫೋರ್ಸ್ ಬರುತ್ತೆ, ಎಲ್ಲ ಚೆಕ್ ಮಾಡ್ಕೊಂಡು ಹೋಗುತ್ತೆ. ಅದೇ ಥರ ದೇವರು ಈ ಗೋಪಿಕಾಸ್ತ್ರೀಯನ್ನು ಮುಟ್ಟಬೇಕು ಅಂತ ಇದ್ದಾನೆ ಅಂದಾಗ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಫೋರ್ಸ್ ಅಲರ್ಟ್ ಆಯಿತು. ಗೋಪಿಕಾ ಸ್ತ್ರೀ ದೇಹದಲ್ಲಿರುವಂಥ ಅಲ್ಲಿ ಆ ಜೀವ ಹೃದಯದಲ್ಲಿ ಎಲ್ಲೋ ಒಂದಿದೆ, ಗೋಪಿಕಾಸ್ತ್ರೀ ಅನ್ನೋ ಹೃದಯ ಆ ಜೀವ. ಆ ಶರೀರದಲ್ಲಿ 33 ಕೋಟಿ ದೇವತೆಗಳು ಕೂತಿದ್ದಾರೆ. ಅದು ಪ್ರೈವೇಟಾ ಪಬ್ಲಿಕ್ ಅಂದ್ರು ರಾಸಕ್ರೀಡಾ. ಕೇವಲ ಆ ಜೀವ ಕೃಷ್ಣ ಇದ್ದದು ಮಾತ್ರ ಅಲ್ಲ, ಆ ಇಡೀ ಶರೀರದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಇನ್ನ ಕೃಷ್ಣ ಈ ಶರೀರವನ್ನ ಮುಟ್ತಾನೆ ಅಂತ ತಿಳಿದು ವಾಯುದೇವರೇ ಆ ಸ್ತ್ರೀ ರೂಪದಿಂದ ನಿಂತಿದ್ದಾರೆ. ಲಕ್ಷ್ಮೀದೇವಿ ಬಂದುಬಿಟ್ಲು, ನನ್ನ ಬಿಟ್ಟು ಯಾರನ್ನ ಮುಟ್ಲಿಕ್ಕಿಲ್ಲ ಸ್ವಾಮಿ, ಯಾರು ಮುಟ್ಲಿ ಸುಟ್ಟು ಹೋಗ್ತಾರೆ. ಆದ್ದರಿಂದ ಆ ಆಕಾರದಲ್ಲಿ ಲಕ್ಷ್ಮೀದೇವಿ ಬಂದು ಭಗವಂತ ನೋಡಿದ, ನನಗೆ ಯಾರೂ ಬೇಡ ನಾನೇ ಬೇಕು ಅಂತ ತಾನೇ ಒಂದು ಆಕಾರದಿಂದ ನಿಂತ. ಒಟ್ಟಾರೆ ರಾಸಕ್ರೀಡೆ ಯಾರ್ಯಾರಿಗೆ ನಡೆದದ್ದು ಅಂದರೆ ಕೃಷ್ಣನಿಗೆ, ಗೋಪಿಕಾಸ್ತ್ರೀಯ ರೂಪದಲ್ಲಿರುವ ಕೃಷ್ಣನಿಗೆ. ಕೃಷ್ಣನ ಪುರುಷ ರೂಪಕ್ಕೆ, ಗೋಪಿಕಾಸ್ತ್ರೀಯ ಆಕಾರದಲ್ಲಿರುವ ಕೃಷ್ಣನ ಸ್ತ್ರೀ ರೂಪಕ್ಕೆ ನಡೆದದ್ದಷ್ಟೇ ಹೊರತು ಇನ್ನೊಂದಲ್ಲ. ಆ ನಡೆಯುವ ಕಾಲಕ್ಕೆ ಆ ಗೋಪಿಕಾಸ್ತ್ರೀಯ ಶರೀರದಲ್ಲಿರತಕ್ಕಂಥ 33 ಕೋಟಿ ದೇವತೆಗಳೆಲ್ಲ ಆ ದೇವರ ಸ್ಪರ್ಶ ಮಾಡಲಿಕ್ಕೆ ಆನಂದ ಪಡ್ತಾ ಮುಂದುವರಿತಾ ಇದ್ದಾರೆ. ವಾದಿರಾಜ್ ಹೇಳ್ತಾರೆ, ಅದು ತಪ್ಪು ಕೆಲಸ ಆಗಿದ್ರೆ ರಾಸಕ್ರೀಡಾ ಅಂಬೋದು. ನಾರದಾದಿ ದೇವರ್ಷಿಗಳೆಲ್ಲ ಬ್ರಹ್ಮಚಾರಿಗಳವರು, ಬ್ರಹ್ಮಚರ್ಯವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಾಣ ಕೊಡ್ತಾರೆ. ಅಂಥವರು ಏಕಾಂತದಲ್ಲಿ ಕೂತು ಆ ರಾಸಕ್ರೀಡೆಯನ್ನ ನೆನೆಯುತ್ತಾರ, ರಾಸಕ್ರೀಡೆಯನ್ನ ನೆನೆದು ನೆನೆದು ಕಣ್ಣಲ್ಲಿ ನೀರು ಹಾಕ್ತಾರೇನಯ್ಯ. ಅಲ್ಲಿ ಕೇವಲ ಒಬ್ಬ ಜೀವಿಯನ್ನು ಸ್ಪರ್ಶ ಮಾಡಿದ್ದಲ್ಲ, ಎಲ್ಲ ಜೀವರಾಶಿಗಳು ಸೇರಿ ಆ ಭಗವಂತನ ಕುರಿತು ಪಟ್ಟ ಆರಾಟವೇ ಆ ವಿಶೇಷವಾದ ರಾಸಕ್ರೀಡಾ ಅಂದರು. ಹೇಳುತ್ತಾರೆ, ರಾಸಕ್ರೀಡೆಯನ್ನು ನೆನೆದವರಿಗೆ ಏನು ಫಲ, ಯತಿಗಳಿಗೆ ಕಾಮದ ಕಾಟವಿರಲ್ಲ. ದುಷ್ಟ ಕಾಮನೆಗಳ ಕಾಟ ಹೋಗಿ ಶುದ್ಧ ವಿರಕ್ತನಾಗಿ ಬಿಡ್ತಾನೆ ಮನುಷ್ಯ ಭಗವಂತನ ಆ ರಾಸಕ್ರೀಡೆಯನ್ನು ನೆನೆದರೆ. ಮತ್ತೆ ಇಂಥ ರಾಸಕ್ರೀಡೆಯನ್ನು ಭಗವಂತ ಆಡಿದಾಗ ಶುದ್ಧನಾದವ ಯಾವ ಏನು ಆ ಆಸೆ ಅಪೇಕ್ಷೆ ಏನೂ ಇಲ್ಲ. ಸರಿ, ಇನ್ನೊಂದು ದೃಷ್ಟಾಂತ ಕೊಡೋಣ. ಕನ್ನಡಿ ಮುಂದೆ ನಿಂತಿದ್ದೀರಾ, ದಿನಾಗಲೂ ಕನ್ನಡಿಯಲ್ಲಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ 1 ಗಂಟೆ ಬೇಕು, ಹೌದಾ? ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ನೋಡ್ಕೊಳ್ಳಿಕ್ಕೆ. ಈ ಮಧ್ಯೆ ಯಾವುದೋ ಸ್ಕ್ಯಾನಿಂಗ್ ಬಂದಿದೆ ಅಂತೆ, ಟೋಟಲ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ ಅಲ್ಲ, ಮಾಡಿಸ್ಕೊಂಡಿಲ್ಲ ಅಂತ ಕಾಣುತ್ತೆ ಯಾರು ಪಾಪ. ಟೋಟಲ್ ಬಾಡಿ ಎಲ್ಲ ಸ್ಕ್ಯಾನ್ ಮಾಡಿಬಿಡುತ್ತೆ, ಟೋಟಲ್ ಪಿಕ್ಚರ್, ಟೋಟಲ್ ಎಕ್ಸ್ರೇ ಬಂದ್ಬಿಡುತ್ತೆ. ಒಂದು ವೇಳೆ ನಮ್ಮ ಇವಾಗ ಹಲ್ಲು ತೊಂದರೆ ಬಂದಾಗ ಇಷ್ಟರವರೆಗೆ ಎಕ್ಸ್ರೇ ತೆಗಿತಾರಲ್ಲ, ಆ ಎಕ್ಸ್ರೇ ನೋಡ್ಕೊಂಡಿದ್ದೀರಾ? ನಮ್ಮದೇ ಕಪಾಲ ಹಲ್ಲುಗಳು ಆ ಎಲುಬುಗಳು ನೋಡಿದರೆ ಎಷ್ಟು ಚೆನ್ನಾಗಿರುತ್ತೋ ಅಂತ. ಅದನ್ನ ಆ ಕನ್ನಡಿ ಪಕ್ಕದಲ್ಲೇ ಆ ಎಕ್ಸ್ರೇ ತಗಲು ಹಾಕಿದ್ರೆ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗೆಲ್ಲ ನಾನೆಷ್ಟು ಚೆನ್ನಾಗಿದ್ದೇನೆ ಅಂತ ನೋಡ್ಕೊಂಡಾಗೆಲ್ಲ ಪಕ್ಕಕ್ಕೆ ಅದನ್ನು ನೋಡಿದರೆ ನಮಗೆ ವಿರಕ್ತಿ ಬರುತ್ತೆ, ಸಾಕು ನೋಡಿದ್ದು ಅಂತ. ಹೌದಾ? ಅದನ್ನು ನೋಡಿದರೇನೆ ನಮಗೆ ಸಾಕು ಅನಿಸಿದರೆ ಒಳಗೆ ಕೂತಿದ್ದಾನಿವ, ಒಳಗೆ ಕೂತು ಎಲುಬಿನ ಗೂಡನ್ನು ಸದಾ ನೋಡುತ್ತಾ ಇದ್ದಾನೆ. ಹೊಲಸಾದ ಎಲುಬಿನ ಗೂಡು. ಇನ್ನ ನೀವು ಹೇಳಬೇಕಾದರೆ ಬ್ಯೂಟಿಫುಲ್ BBMP ಬಾಕ್ಸ್ ಅಲ್ಲ, ಇಲ್ಲಿ BBMP ಅಲ್ಲಲ್ವಾ, RBMPನ ಬೆಂಗಳೂರದ ಅದಲ್ಲ BBMP ಆಯಿತು, ಇಲ್ಲಿ ಯಾವುದೋ ಗೊತ್ತಿಲ್ಲ. ಮುನ್ಸಿಪಾಲಿಟಿ ಡಬ್ಬ ಯಾವುದು, ಸುಂದರವಾದ ಕಸದಿಂದ ತುಂಬಿದ ಹೊಲಸು ವಾಸನೆ ಬರುವ ಆದರೆ ಸುಂದರವಾದ ಡಬ್ಬಿ ಯಾವುದು ಅಂದ್ರೆ ಈ ಶರೀರ. ಆ ಡಬ್ಬಿ ಮೇಲ್ನೋಟಕ್ಕೆ ಚಂದ ಇರ್ಬೋದು, ಒಳಗೆಲ್ಲ ಹೊಲಸೆ ಅಲ್ಲ. ಈ ಸ್ವಾಮಿ ನಮ್ಮ ಜೊತೆಗೆ ಒಳಗೆ ಕೂತಿದ್ದಾನೆ, ಅವನಿಗೆ ಎಂತ ಕನಸಲ್ಲ ಆದ್ರೂ ಇದರ ಮೇಲೆ ವ್ಯಾಮೋಹ ಬರ್ಲಿಕ್ಕೆ ಸಾಧ್ಯವೋ? ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಅವರಿಗೆ ಪೂರ್ಣ ಅನುಗ್ರಹ ಮಾಡಿದ. ಆ ಮಾಡೋ ಕಾಲಕ್ಕೂ ಅವರ ಧರ್ಮ ತಪ್ಪದಂತೆ ಅವರೆಲ್ಲರನ್ನ ಮನೆಯಲ್ಲೇ ಇಟ್ಟ. ಹೌದಾ? ಮತ್ತೆ ರಾಸಕ್ರೀಡೆ ಯಾರಿಂದ ಆಡಿದ್ದು? ಒಂದು ರೂಪದಿಂದ ಅವರಿಂದ ರಾಸಕ್ರೀಡೆ ಆಡಿದ, ಇನ್ನೊಂದು ರೂಪದಿಂದ ಅವರವರ ಮನೆಗಳಲ್ಲಿ ಸೇವಾ ಮಾಡಲಿಕ್ಕೆ ಬಿಟ್ಟಿದ್ದ. ಇದು ಆಚಾರ ಹೇಳುತ್ತಾರೆ. ಅಂಥ ಅದ್ಭುತವಾಗಿರತಕ್ಕಂತಹ ಭಗವಂತನ ಚರ್ಯ. ತದನಂತರ ಹೆಣ್ಣು ಮಕ್ಕಳೆಲ್ಲರೂ ಸೇರಿದರು. ಕಾತ್ಯಾಯಿನಿ ವ್ರತವನ್ನು ಮಾಡುತ್ತಾ ಇದ್ದಾರೆ, ಕೃಷ್ಣನೇ ಗಂಡನಾಗಬೇಕು ಅಂತ. ಅವಾಗ ನೀರಿಗೆ ಸ್ನಾನ ಕಿಳಿತಾ ಇದ್ದಾರೆ. ಹೇಗೆ ಇಳಿದ್ರು ಅಂದರೆ ವಸ್ತ್ರಗಳನ್ನೆಲ್ಲ ಬಿಚ್ಚಿ ಇಳಿದ್ರು. ಕೃಷ್ಣ ಬಂದ, ಆ ವಸ್ತ್ರಗಳೆಲ್ಲ ತಕ್ಕೊಂಡ, ಗಿಡದ ಮೇಲೆ ಇಟ್ಟ, ತಾನು ಗಿಡದ ಮೇಲೆ ಕೂತ. ಎಲ್ಲರೂ ಕೇಳಿದ್ರು, ಸ್ವಾಮಿ ಹೀಗೆ ಮಾಡ್ಬೋದೇನೋ, ನಮ್ಮ ವಸ್ತ್ರ ಕೊಟ್ಬಿಡು. ಕೃಷ್ಣ ಅಂದ, ನಾನೆಂದೂ ಕೂಡ ನಿಮ್ಮ ವಸ್ತ್ರ ತಗೊಂಡಿಲ್ಲ, ಇವತ್ತು ತಗೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಏ ದುರ್ಬುದ್ಧಿ ಇರ್ಬೋದು, ನೀನು ದುರ್ಬುದ್ಧಿ ಇರ್ಬೋದು. ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಕಾತ್ಯಾಯಿನಿ ವ್ರತ ಮಾಡಲಿಕ್ಕಾಗಿ ಸ್ನಾನಕ್ಕೆ ಇಳಿದದಲ್ಲಿಗೆ ನದಿಗೆ, ನದಿಗೆ ಇಳಿದಾಗ ಹೇಗೆ ಇಳಿದಿದ್ದೀರಿ? ವಿವಸ್ತ್ರಾಹ, ವಸ್ತ್ರವಿಲ್ಲದೆ ಇಳಿದಿದ್ದೀರಾ? ಅದೇನಾಗುತ್ತೆ? ತದು ದೇವ ಹೇಳನಂ, ಅದು ದೇವತೆಗಳಿಗೆ ಹೇಳನ. ಅದಕ್ಕೆ ನಮ್ಮಲ್ಲಿ ಚಾಲ್ತಿ ಬಂದಿದೆ. ಗಂಡಸರಾಗಲಿ ಹೆಂಗಸರಾಗಲಿ ಸ್ನಾನ ಮಾಡುವ ಕಾಲಕ್ಕೆ ಹೆಂಗಸರು ಕೋರಿ ಅಂತ ಒಂದು ಉಟ್ಕೊಳ್ಳೋಡು ಹಳೆ ವಸ್ತ್ರ, ಗಂಡಸರು ಮಡಿಪಂಚೆ ಅಂತ ಉಡೋದು. ಅದಕ್ಕೆ ಬಂದಿದೆ, ಸ್ನಾನವನ್ನು ಮಾಡಿದಾಗ ಆ ನೀರು, ಅದರಲ್ಲಿ ದೇವತೆಗಳಿರ್ತಾರೆ, ನಮ್ಮ ಸುತ್ತ ಭಗವಂತ ಇರ್ತಾನೆ, ಆ ದೇವತೆಗಳೆಲ್ಲ ದೇವರಿಗೆ ಅಭಿಷೇಕ ಅಂತ ಬರುವಾಗ ನಮ್ಮ ಮಲಮೂತ್ರಾವಯವಗಳ ಸ್ಪರ್ಶ ಸಾಕ್ಷಾತ್ತಾಗಿ ಅವರಿಗೆ ಆದರೆ ಅವರನ್ನು ಅವಮಾನ ಮಾಡಿದ ಫಲ. ಅವಾಗೇನು ಬರುತ್ತೆ ಅಂದರೆ ವಸ್ತ್ರವಿಲ್ಲದ ಜನ್ಮ ಬರುತ್ತೆ, ಪಶುಗಳಾಗಿ ಬಿಡುತ್ತೇವೆ. ಅದಕ್ಕೆ ಅದು ನಿಲ್ಲಿಸಲಿಕ್ಕೆ ಭಗವಂತ ಬಂದ. ನೀವು ತಪ್ಪು ಮಾಡಿದ್ದೀರಾ, ಅದಕ್ಕೆ ಹೇಳಲಿಕ್ಕೆ ಬಂದೆ. ಇನ್ನು ಎರಡನೆಯದು ಕೂತಿದೆ, ಏನು? ಈ ಎಲುಬಿನ ಗೂಡನ್ನು ನೋಡಿ ಇವನಿಗೆ ವ್ಯಾಮೋಹವಿದೆ ಅಂತ ಅವರ ತಲೆಯಲ್ಲಿ ಕಲ್ಪನೆ. ಅದಕ್ಕೆ ಅದು ತೆಗೀಲಿಕ್ಕೆ ಕೃಷ್ಣ ಅಂದ, ನಮಸ್ಕಾರ, ನೀವು ದೇವತಾ ಹೇಳನ ಮಾಡಿದ್ದೀರಿ, ದೇವತೆಗಳ ಹೇಳನ ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತ ನಮಸ್ಕಾರ ಮಾಡಿ ಅಂದ. ಅವಾಗ ಒಂದು ಕೈಯಿಂದ ನಮಸ್ಕಾರ ಮಾಡಿದರು. ಕೃಷ್ಣ ಅಂದ, ದೇವರಿಗೆ ಯಾರು ಒಂದು ಕೈಯಿಂದ ನಮಸ್ಕಾರ ಮಾಡುತ್ತಾರೋ ಆ ಕೈ ಕತ್ತರಿಸಿ ಹಾಕಬೇಕು ಅಂತ. ಎರಡೂ ಕೈ ಕಟ್ಟಾಗ ಒಂದೇ ಬಳಸಿದರೆ ಎರಡನೇದು ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ವಿ ಕ್ಯಾನ್ ಟೇಕ್ ಇಟ್ ಆಫ್, ಕತ್ತರಿಸಬಹುದು. ಅದಕ್ಕೆ ಹೇಳುತ್ತಾರೆ, ಎಲ್ಲಾದರೂ ದೇವಸ್ಥಾನದ ಎದುರಿಗೆ ನಿಂತು ನಮಸ್ಕಾರ ಮಾಡ್ತಿರ್ತಾರೆ, ಬಹಳ ಜನ ಗೊತ್ತಿರಲ್ಲ ಅದೇನೋ ಹೀಗು ಅಂತಾರೆ ಹೀಗು ಅಂತಾರೆ ಹೀಗು 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 ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬೇರೆಯವ್ರದ್ದು, ನಮ್ದಲ್ಲ. ಹೀಗೆ ಹೀಗೆ ಅಂತ ಅನ್ನೋದು ಬೇರೆಯವ್ರದ್ದು, ನಮ್ದಲ್ಲ. ನಮ್ಮವರು ಹೀಗೆ ಹೀಗೆ ಅಂತ ತಕ್ಷಣವಾಗಿ ಚಪ್ಪಲೆ ಬಿಟ್ಟು ಧ್ವಜಸ್ತಂಭದ ಹತ್ರ ಗುಡಿ ಎದುರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡೋದು ದೇವರಿಗೆ ಅತ್ಯಂತ ಪ್ರೀತಿಕರ. ಹಾಗಲ್ಲದೆ ಬೇರೆ ರೀತಿ ಮಾಡಬಾರದು. ಸರಿ, ಒಂದು ಕೈ ಎತ್ತಿದ್ರು ಕೃಷ್ಣ, ಹೀಗಂದಾಗ ಎರಡನೇ ಕೈ ಎತ್ತಬೇಕಾಗುತ್ತೆ, ನಾಚಿಕೆಗೊಳ್ತಾ ಇದ್ದಾರೆ. ಆಗ ಸರಿಯಾಗಿ ತಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದವರಿಗೆ, ಎಲ್ಲ ಎಷ್ಟು ಹುಟ್ಟಿದಾಗ್ಲಿಂದ ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಮಧ್ಯೆ ಇದ್ದಾನೆ, ವಿಚಿತ್ರ ವಿಚಿತ್ರ ಕೆಲಸಗಳು ಮಾಡ್ತಾ ಇದ್ದಾನೆ, ಮನುಷ್ಯರಿಗೆ ಸಾಧ್ಯವಿಲ್ಲದ ಕೆಲಸಗಳು ಮಾಡ್ತಾ ಇದ್ದಾನೆ, ಇವನು ಸಾಮಾನ್ಯ ಮನುಷ್ಯನಲ್ಲ. ಆವಾಗ ಅವರಿಗೆ ನೆನಪಾಯಿತು ಏನು ಅಂದರೆ ಬರ್ತಾರೆ. ಕೃಷ್ಣ ಈ ಗೋವರ್ಧನ ಪರ್ವತವನ್ನ ಎತ್ತಿ ಇವೆಲ್ಲ ಮಾಡಿ ಆಶ್ಚರ್ಯಕರವಾದ ಕೆಲಸಗಳು ಮಾಡಿದಾಗ, ಕೃಷ್ಣ ಇಲ್ಲದಿದ್ದಾಗ ನಂದಗೋಪ ಎಲ್ಲರಿಗೂ ಹೇಳಿದ. ಕೃಷ್ಣ ಎಲ್ಲರಂದ್ರು ನಿನ್ನ ಮಗ ಇಂಥ ಶಕ್ತಿಯಿಂದ ಬಂತು ನಂದಗೋಪ, ಪರ್ವತವನ್ನೇ ಒಂದು ಕಿರುಬೆರಳಿಂದ ಹಿಡಿದಿದ್ದಾನೆ. ನಂದಗೋಪ ಹೇಳಿದ್ದು, ಏನು ಆಶ್ಚರ್ಯ ಪಡಬೇಡಿ, ಇವನು ಸಾಕ್ಷಾತ್ ನಾರಾಯಣ ಬಂದಿದ್ದಾನೆ. ನಿಂಗೆ ಹೇಗೆ ಗೊತ್ತಾಯಿತು? ನನಗೆ ಗರ್ಗಾಚಾರ್ಯರು ಹೇಳಿದರು, ನಾಮಕರಣದ ಸಂದರ್ಭದಲ್ಲಿ ಇವ ಸಾಮಾನ್ಯನಲ್ಲ, ಜಗತ್ತನ್ನೇ ಹೊರೆಯುವ ನಾರಾಯಣ ನಿನಗಾಗಿ ಬಂದಿದ್ದಾನೆ ಅಂತ ಹೇಳಿದರು. ಅದಕ್ಕೆ ನನಗೆ ಆಶ್ಚರ್ಯವಿಲ್ಲ ಅಂತ ಹೇಳ್ತಾನೆ. ಅದನ್ನ ಕಾತ್ಯಾಯನಿ ವ್ರತ ಮಾಡುವ ಹೆಣ್ಣು ಹುಡುಗರು ಆವಾಗ ನೆನೆಸ್ಕೊಳ್ತಾರೆ, ಓಹೋ ಇವ ನಾರಾಯಣ ಅಂತ ನೆನಪು ಬಂತು ಅವರಿಗೆ. ಆವಾಗ ಎರಡೂ ಕೈ ಎತ್ತಿಬಿಟ್ರು, ಕೃಷ್ಣ ನಾರಾಯಣ ಈ ಶರೀರ ಸೃಷ್ಟಿ ಮಾಡಿದವರು ನೀನೆ, ವಿಕಾರರಹಿತ ನೀನೆ, ನಿನ್ನ ಕುರಿತು ತಪ್ಪಾಕಿ ಅಂದುಕೊಂಡವೋ ಅಂತ ಕೈ ಎತ್ತಿದ್ರು. ಕೃಷ್ಣ ಅನುಗ್ರಹ ಮಾಡಿ ಅದೃಶ್ಯನಾಗಿ ಬಿಟ್ಟ, ವಸ್ತ್ರಗಳನ್ನು ಕೊಟ್ಟು. ಇಲ್ಲಿ ನೋಡಬೇಕಾದ ಪ್ರಧಾನ ವಿಷಯ ಅವನ ಕುರಿತು, ಅವನನ್ನ ಸಾಮಾನ್ಯ ಮನುಷ್ಯನಂತೆ ತಿಳಿದು ನಾಚಿಕೆ ಪಟ್ಟು ಎಲ್ಲ ಪಟ್ಟದ್ದು ಒಂದು ಹಂತ. ಒಂದು ಕ್ಷಣದಲ್ಲಿ ವಿಶೇಷವಾಗಿ ಸ್ವಾಮಿ ಮಹಾನುಭಾವ ಅಂತ ಜ್ಞಾನ ಬಂತಲ್ಲ ಅವರಿಗೆ, ಆ ಜ್ಞಾನ ಎಲ್ಲಿಂದ ಬಂತು ಅಂದ್ರೆ ಈ ಕೃಷ್ಣನೇ ಅವರೊಳಗಿದ್ದು ಆ ಕಾಲಕ್ಕೆ ನೆನಪು ತಂದುಕೊಟ್ಟ. ಇದು ಭಾಗವತ ಅಂದ್ರು. ಅಂದ್ರೆ ಏನು, ಭಗವಂತ ಇದ್ದಾನೆ, ಅವ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ ಇಷ್ಟೇ, ನುಡಿಸಿದರೆ ನುಡಿವೆ, ನಡೆಸಿದರೆ ನಡೆವೆ. ಇದಕ್ಕಿಂತ ಬೇರೆ ಭಾಗವತ ಇಲ್ಲ. ಭಾಗವತವನ್ನ ಈ ಒಂದು ತತ್ವವನ್ನು ಅನುಷ್ಠಾನಕ್ಕಿಟ್ಟ ಮಹಾತ್ಮರ ಕಥೆಯೇ ಭಾಗವತ. ಸರಿ, ತದನಂತರ ಅವರಿಗೆ ಅನುಗ್ರಹ ಮಾಡಿದ. ಕೊನೆಗೆ ದೈತ್ಯ ಕೊನೆಯವ ಬರ್ತಾ ಇದ್ದಾನೆ, ಯಾರು, ಕೇಶಿನಾಮಕ ದೈತ್ಯ. ಕುದುರೆ ಆಕಾರದಲ್ಲಿ ಬಂದ, ಏನು ಸಾಮಾನ್ಯ ಕುದುರೆ ಅಲ್ಲ, ಆಕಾಶದಷ್ಟು ಎತ್ತರ ಇದೆ ಕುದುರೆ. ಆ ಕುದುರೆ ಈ ಹಳ್ಳಿ ಮೇಲೆ ಬರ್ತಾ ಇದೆ. ಅವಾಗ ಕೃಷ್ಣ ತನ್ನ ಕೈಯನ್ನು ವೇಗವಾಗಿ ಅದರ ಬಾಯಿಗೆ ಕೊಡ್ತಾನೆ ತಿನ್ನು ಅಂತ. ಅದು ಕಚ್ಚಲಕ್ಕೆ ಬಂದರೆ ಕೈ ಒಳಗಿಟ್ಟು ಬೆಳೆಸಿ ತನ್ನ ಕೈ ಬೆಳೆಯುವಂತೆ ಮಾಡಿದ. ಕೈ ದೊಡ್ಡದಾಗಿ ಆಗಿ ಆಗಿ ಕುದುರೆಯೇ ಎರಡು ಭಾಗವಾಗಿ ಸೀಳಿ ಹೋಯಿತು. ಆ ರೀತಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಕೊಂದ ಕೇಶಿಯನ್ನ. ಕೊನೆಗೆ ಕಂಸ ನೋಡುತ್ತಾ ಇದ್ದಾನೆ, ನನ್ನವರೆಲ್ಲ ಸತ್ತು ಹೋಗಿದ್ದಾರೆ, ಇನ್ನು ಕೆಲವರು ಮಾತ್ರ ಉಳಿದದ್ದು. ಆದ ಕಾರಣ ನಾನು ಅಲ್ಲಿಗೆ ಹೋಗಿ ಸತ್ತರೆ ಚೆನ್ನಾಗಿರಲ್ಲ, ಆ ಸಾಯೋದೇನೋ, ಇಲ್ಲೇ ಸತ್ತರೆ ಚೆನ್ನಾಗಿರುತ್ತೆ ಅಂತ ಕೃಷ್ಣನನ್ನೇ ತನ್ನ ಹತ್ತಿರ ಕರೆಸಿಕೊಳ್ತಾ ಇದ್ದಾನೆ. ಅಕ್ರೂರನನ್ನು ಕಳಿಸ್ತಾ ಇದ್ದಾನೆ, ಅಕ್ರೂರ ಕೃಷ್ಣನ ಹತ್ತಿರ ಹೋಗಿ ಬಾ. ಅಕ್ರೂರನಿಗೆ ಆಶ್ಚರ್ಯ, ಚಿಕ್ಕ ಹುಡುಗ ಇದ್ದಾಗ್ಲಿಂದ ಇಷ್ಟರ ಪರ್ಯಂತ ಕೃಷ್ಣನ ನೋಡ್ಲಿಕ್ಕೆ ಕಳಿಸಲೇ ಇಲ್ಲ ಕಂಸ, ಇವತ್ತಿದ್ದಕ್ಕಿಂತ ಹಂಗೆ ಹೋಗೋ ಅಂತಾನಲ್ಲ ಮಹಾರಾಯ. ಏನೂ ಇಲ್ಲ, ಗುಟ್ಟು ಹೇಳಿದ, ಧನುರ್ಯಾಗವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳು. ಒಳಗಿನ ರಹಸ್ಯ ಏನು ಗೊತ್ತಾ, ಕೃಷ್ಣನನ್ನ ಕೃಷ್ಣಾರ್ಪಣ ಮಾಡಬೇಕು, ಇದೇ ನಮ್ಮ ಉದ್ದೇಶ. ಸರಿ, ಅಕ್ರೂರ ಹೊರಟ ದ್ವಾರಕ್ಕೆ, ವಿಶೇಷವಾಗಿ ಕೃಷ್ಣ ಇರತಕ್ಕಂಥ ಪಳ್ಳಿಗೆ ಬರ್ತಾ ಇದ್ದಾನೆ, ವೃಂದಾವನಕ್ಕೆ. ಆ ವೃಂದಾವನಕ್ಕೆ ಬಂದಾಗ ಹೆಜ್ಜೆಗಳು ಬಿದ್ದಿವೆ, ಕೃಷ್ಣನ ಪಾದದ ಗುರುತು ಬಿದ್ದಿದೆ ಎಲ್ಲ ಕಡೆ. ಅದನ್ನ ನೋಡ್ತಾನಂತೆ, ಧ್ವಜ ವಜ್ರ ಅಂಕುಶ ರೇಖೆಗಳಿಂದ ಒಪ್ಪು ತಲಿಪ್ಪ ದೇವರ ಪಾದ. ಅದನ್ನು ನೋಡಿ ಅಂದುಕೊಂಡಂತೆ, ನಾನು ಇದನ್ನು ತುಳಿಬಾರದು ಅಂತ ಉರುಳು ದಂಡಿಗೆಯಿಂದ ಹೊರಗಿನ ಊರು ಹೊರಗಿನಿಂದ ಊರು ಒಳಗಿನವರೆಗೂ ಉರುಳು ದಂಡಿಗೆಯಿಂದ ಕೃಷ್ಣ ಇರುವ ಜಾಗಕ್ಕೆ ಬರ್ತಾ ಇದ್ದಾನೆ. ಚೆನ್ನಾಗಿದೆಯಲ್ವ ಕತೆ? ಅದರಲ್ಲೇ ಒಳ್ಳೆ ಒಳ್ಳೆ ವಿಚಾರಗಳಿವೆ. ಈಗ ನಿಮಗೆ ತುಂಬ ಪರಿಚಯದವರು ಯಾರಿದ್ದಾರೆ ನೀವೇ ನೋಡ್ಕೊಳ್ಳಿ, ನಂಗೆ ಹೇಳಬೇಕಾಗಿಲ್ಲ. ಮಣ್ಣು ಹಾಕ್ಸೋಣ ನಿಮ್ಮ ಮನೆ ಮುಂದೆ, ಮಣ್ಣು ಒಳ್ಳೆ ಮಣ್ಣು ಹಾಕ್ಸೋಣ, ಹತ್ತಾರು ಜನ ತಿರುಗಲಿ, ಅದರೊಳಗೆ ನಿಮ್ಮವರು ತಿರುಗಲಿ, ಯಾರು ನಿಮ್ಮ ಮನೆಯವರು ಯಾರಿಲ್ಲೋ ಗೊತ್ತಿಲ್ಲ ನೋಡೋಣ, ಅವರು ತಿರುಗಲಿ. ಆ ಎಲ್ಲ ಹೆಜ್ಜೆ ಗುರುತುಗಳಲ್ಲಿ ನಿಮ್ಮವರ ಹೆಜ್ಜೆ ಗುರುತನ್ನು ಗುರುತಿಡೀರಿ ನೋಡೋಣ, ಆಗತ್ತಾ? ಅಂದರೆ ನಿಮಗೆ ಕೇಳ್ತಾ ಇದ್ದೀನಿ, ನೀವೇ ಹೇಳಬೇಕು ಯಾರ್ ಆಗತ್ತೇನಲ್ವಾ? ಆಗಲ್ಲ. ಯಾಕೆ ಅಂದರೆ ಒಂದು ಹೆಜ್ಜೆಯ ಗುರುತನ್ನು ಹಿಡಿಬೇಕಾದ್ರೆ ಅದರ ಹಿಂದಿನ ಪ್ರಾಸೆಸ್ ಏನು ಗೊತ್ತಾ? ಆ ಕಾಲು ಹೇಗಿದೆ, ಅದರ ಕನ್ಸ್ಟ್ರಕ್ಷನ್ ಹೇಗಿದೆ, ಬೆರಳುಗಳು ಹೇಗಿವೆ, ಆ ಇಡೀ ಪಾದ ಭೂಮಿಯ ಮೇಲೆ ಬಿದ್ದಾಗ ಹೇಗೆ ಅಚ್ಚು ಮೂಡುತ್ತೆ ಅಂತಲೂ ನೋಡ್ತಾ ಇರಬೇಕು, ತುಂಬಾ ಅಬ್ಸರ್ವ್ ಮಾಡಬೇಕು. ಎಷ್ಟು ಅಬ್ಸರ್ವ್ ಮಾಡಬೇಕು ಅಂದರೆ ಅದನ್ನು ನೋಡಿ ನೋಡಿ ಅಭ್ಯಾಸ ಆಗಿ ಆ ಒಂದು ಪಾದ ಮುದ್ರೆಯನ್ನು ನೋಡಿದ ಕೂಡಲೇ ಯಪ್ಪ ಇದು ನಮ್ಮವರದ್ದು ಅಂತ ಗುರುತು ಹಿಡಿಯಬೇಕಾದರೆ ಎಷ್ಟು ಸಲ ಆ ಪಾದವನ್ನು ನೋಡ್ತಾ ಇದ್ದಿರಬೇಕು? ನೀವಾಗ ಮಾಡಿದ್ದೀರಾ? ಮಾರಿ ನೋಡೋದು ಕಷ್ಟ. ಮನೆಗಳಲ್ಲಿ ಕಾಲಲ್ಲಿ ನೋಡ್ತೀವಿ ನಾವು, ಯಾರದ್ದು ನೋಡಲ್ಲ. ಕೃಷ್ಣ ಆಡಿದ್ದಾನೆ ವೃಂದಾವನದಲ್ಲಿ, ಲಕ್ಷಾಂತರ ಆಕಳುಗಳ ಹೆಜ್ಜೆ ಗುರುತು ಇದೆ, ಮನುಷ್ಯರ ಹೆಜ್ಜೆ ಗುರುತು ಇದೆ, ಮಧ್ಯದಲ್ಲಿ ಈತನ ಹೆಜ್ಜೆ ಗುರುತು ಇದೆ. ಹೇಗ್ರಿ ಗೊತ್ತಾಗತ್ತದು? ಸುಮ್ಮನೆ ಅಲ್ಲ ಹೇಳಿಕೊಂಡು ನಂಬಿಡೋದೆ ನಾನು. ಹೇಗ್ರಿ ಗೊತ್ತಾಗತ್ತೆ? ನಮಗೂ ತೋರಿಸಿ. ಅವಾಗಂದ್ರು ಇದು ಸಾಮಾನ್ಯದ ಸಬ್ಜೆಕ್ಟ್ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ ಕೃಷ್ಣನ ಪಾದವನ್ನ ಧ್ಯಾನದಲ್ಲಿ ಏಕಾಂತದಲ್ಲಿ ಚಿಂತನೆ ಮಾಡಿ 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 ಮಾಡಿದ ಮಹಾತ್ಮರಿಗೆ ಆ ಪಾದ ಸುಮ್ಮನೆ ಅಲ್ಲ, ಹೊಳಿತಾ ಕಾಣಿಸುತ್ತಂತೆ. ಅದಕ್ಕೆ ಗುರುತು ಹಿಡಿತಾರೆ, ಹೊಳಿಯತ್ತದು, ಹೊಳಿತಾ ಹೊಳಿತಾ ಕಾಣಿಸುತ್ತೆ. ಆ ಅದು ನೋಡಿದ ಅಂದ್ರು. ಸರಿ, ಒಳಗೆ ಬಂದ ಕೃಷ್ಣ ಉರುಳು ದಂಡೆಗೆ ಮಾ ಹಾಕಿ ಬಂದಿರತಕ್ಕಂಥ ಆ ಅಕ್ರೂರನ ನೋಡಿ ಎಂಥ ದರ್ಶನ ಕೊಟ್ಟ ಅಂದರೆ ಆಕಳ ಹಾಲನ್ನು ಹಿಂಡತಾ ಇದ್ದಾನೆ. ಹಿಂಡತ ದರ್ಶನ ಕೊಟ್ಟ ಏನು ಅಲ್ಲಿ ಸೂಚನೆ ಅಂದರೆ ಜ್ಞಾನ ಬರುತ್ತೆ ನಿನಗೆ, ನನ್ನ ದರ್ಶನದ ಜ್ಞಾನ ಬರುತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ ಅಂತ. ಸರಿ, ಮಾತಾಡ್ತಾ ಇದ್ದಾರೆ. ಆವಾಗ ಕೃಷ್ಣ ಚೆನ್ನಾಗಿದ್ದಾರಾ ಅಪ್ಪ ಅಮ್ಮ ಅಂತ ಹೇಳಿದಾಗ ಅಕ್ರೂರ ಹೇಳ್ತಾನೆ, ಕೃಷ್ಣ ನಿನ್ನನ್ನು ಚಿಕ್ಕ ಮಗುವಿದ್ದಾಗ ನೋಡಿದ್ದು ಇಷ್ಟರ ಪರ್ಯಂತ ನಮ್ಮತ್ತು ನೋಡಲಿಲ್ಲ ಅಂತಾನೆ ಅಕ್ರೂರ. ಈಗ ಮತ್ತು ಹಿಂದಕ್ಕೆ ಬರೋಣ. ಚಿಕ್ಕ ಮಕ್ಕಳಿದ್ದಾಗ ಕಾಲು ಸೈಜ್ ಎಷ್ಟಿರುತ್ತೆ, ದೊಡ್ಡವರಾದ ಮೇಲೆ ಕಾಲು ಸೈಜ್ ಎಷ್ಟಿರುತ್ತೆ, ಡಿಫರೆನ್ಸ್ ಇರಲ್ವಾ? ಟೋಟಲಿ ಡಿಫರೆಂಟ್ ಆಗಿರುತ್ತೆ, ಆ ರೇಖೆಗಳೇ ಬೇರೆ ಬೇರೆ ಬಂದಿರುತ್ತೆ. ಮತ್ತೆ ಚಿಕ್ಕ ಹುಡುಗರಿದ್ದಾಗ ಕೃಷ್ಣ ಇಟ್ಟುಗದ್ದು ಯಾವುದು ಚಿಕ್ಕ ಕಾಲನ್ನು ನೆನೆದವರಿಗೆ ಇವಾಗಿದ್ದ ಕಾಲಿನ ಗುರುತು ಹೇಗಾಯಿತು? ಅವಾಗಂದ್ರು ಆ ಕೃಷ್ಣನನ್ನ ಹೃದಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದದ್ದಕ್ಕೆ ಅಕ್ರೂರನಿಗೆ ಈಗ ನೋಡದಿದ್ರೂ ಕೂಡ ಈಗಿನ ಪಾದವೇ ದಿನಾಗ್ಲೂ ದರ್ಶನ ಆಗ್ತಿತ್ತು. ಆದ್ದರಿಂದಲೇನೆ ಆ ಪಾದ ನೋಡಿದ ಕೂಡಲೇ ಇದು ಕೃಷ್ಣನ ಪಾದ ಅಂತ ನೆನೆದ. ಒಂದು ನಾವು ದ್ವಾಪರ ಯುಗ ಬೇಡಪ್ಪ, ಕಲಿಯುಗಕ್ಕೆ ಬರೋಣ. ಪುರಂದರದಾಸರ ಚರಿತ್ರೆ. ಪುರಂದರದಾಸರ ಮನೆ ಮುಂದೆ ದೇವತಾ ಸ್ತ್ರೀಯರೆಲ್ಲರೂ ಬಂದು ರಂಗೋಲಿ ಹಾಕಿ ಹೋಗ್ತಾ ಇದ್ರು. ಹೌದಾ? ಅವರ ಪತ್ನಿ ದಿನಾಗ್ಲೂ ಮನೆ ಮುಂದೆ ರಂಗೋಲಿ ಹಾಕಬೇಕು ಅಂತಿದ್ದಾಗ ಯಾರೋ ಹಾಕಿ ಹೋಗ್ತಾ ಇದ್ರು. ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ದು ನೋಡ್ತಾ ಇದ್ದಾಳೆ, ಯಾರೋ ಹೆಂಗಸರೆಲ್ಲ ಬಂದಿದ್ದಾರೆ, ನೀರು ಹಾಕಿ ರಂಗೋಲಿ ಹಾಕಿ ಹೋಗ್ತಾ ಇದ್ದಾರೆ. ಥಟ್ಟನೆ ಹೋಗಿ ಕೇಳ್ತಾಳೆ, ಯಾರು ನೀವು? ಅವ್ರು ಹೇಳ್ತಾರೆ, ನಾನು ಗಂಗೆ, ಇವಳು ಯಮುನಾ, ಇವಳು ಸರಸ್ವತಿ ಅಂತ. ಈ ರೀತಿಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ಪರಿಚಯ ಮಾಡಿಕೊಂಡು ಜನರೆಲ್ಲ ಬಂದು ಅವರ ಪಾಪಗಳನ್ನು ನಮ್ಮಲ್ಲಿ ಸ್ನಾನ ಮಾಡಿ ಬಿಟ್ಟು ಹೋಗ್ತಾರೆ. ಮತ್ತೆ ಆ ಪಾಪ ಎಲ್ಲ ನಾವು ಹೇಗೆ ಕಳ್ಕೋಬೇಕು? ಇಂಥ ದೊಡ್ಡವರ ಮನೆ ಮುಂದೆ ರಂಗೋಲಿ ಹಾಕಿ ನಾವು ಕಳ್ಕೊಳ್ತಾ ಇದ್ದೇವೆ. ಇನ್ನ ಗುರು ಪುರಂದರದಾಸರು ಅಂತ, ಪುರಂದರದಾಸರ ಮಕ್ಕಳು ಅವರೇ ಸ್ವತಃ ಬರೆದಂತ ಒಂದು ಪದ. ಅದರಲ್ಲಿ ಹೇಳುತ್ತಾರೆ, ಗಂಗಾದಿ ತೀರ್ಥಾಭಿಮಾನಿಗಳೆಲ್ಲ ಅಲ್ಲಿ ಮುಂದೆ ವಿಶೇಷವಾಗಿ ರಂಗೋಲಿ ಅದು ಹಾಕಿ ದಾಸರ ಮನೆ ಒಳಗೆ ಬಂದು ಅಲ್ಲಿ ದಾಸರೇ ನೀವು ಇಂತಿಂತ ಕಡೆ ಕೂಡಿ ಅಂತ ಆಸನಗಳು ಹಾಕಿಟ್ಟಿದ್ರೆ ಅಲ್ಲಿ ತಮ್ಮ ಜಪಾದಿಗಳನ್ನ ಮಾಡಿಕೊಂಡು ಹೋಗ್ತಿದ್ರಂತೆ. ಜಪಾದಿಗಳನ್ನ ಮಾಡಿ ದಾಸರಿಂದ ಸತ್ಕಾರ ತಗೊಂಡು ಹೋಗ್ತಾ ಇದ್ರು ಅಂದ್ರು. ಇಂಥದ್ದು ಪುರಂದರದಾಸರ ಚರಿತ್ರೆ. ಸರಿ, ಅಷ್ಟರೊಳಗೆ ಒಂದು ದಿವಸ ಆ ತಾಯಿ ಬೆಳಕಿನ ಜಾವ ಯಾರೋ ಒಬ್ಬರು ಪುರಂದರದಾಸರ ಮನೆಯ ಸುತ್ತು ತಿರುಗಾಡ್ತಾ ಇರೋದು ಗೊತ್ತಾಯಿತು. ಮಗನನ್ನ ಎಬ್ಬಿಸಿ ದೀಪ ಹಿಡ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗಿ ಆ ವ್ಯಕ್ತಿಯ ಮುಖಕ್ಕೆ ಹಿಡಿತಾರೆ ದೀಪ. ಯಾರು ಗೊತ್ತಾ? ವ್ಯಾಸರಾಜರು. ವ್ಯಾಸರಾಜರು ಪುರಂದರದಾಸರ ಮನೆ ಸುತ್ತು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರೆ. ಇದು ಪ್ರೂಫು. ಅವರ ಮಕ್ಕಳೇ ಆ ಪದ ಬರೆದಿದ್ದಾರೆ, ಪತಿಗೆ ಬೇಡ ಬೇಡಮ್ಮ ಅಂತ ಹಾಡು. ಅವಾಗ ವ್ಯಾಸರಾಜರು ಹೇಳ್ತಾರೆ, ನೀನು ನಿನ್ನ ಗಂಡನಿಗೆ ಹೇಳಬೇಡಮ್ಮ. ನೀವಾದ್ರೂ ಯಾಕೆ ಮಾಡ್ತಾ ಇದ್ರಿ? ನೀವು ಗುರುಗಳು ತಾನೇ, ಅವ್ರು ಶಿಷ್ಯರು. ಅವಾಗ ಅಂತಾರೆ, ನಾನು ಯಾವ ಗುರು? ನನ್ನ ತಾಯಿ ಹೊಟ್ಟೆಯಲ್ಲಿರುವಾಗ ನನಗೆ 36,000 ವರ್ಷಗಳ ಪಾಠ ಮಾಡಿದ ಗುರು ಇವರು. ನಾನು ಪ್ರಹ್ಲಾದನಾಗಿದ್ದಾಗ ನನ್ನ ತಾಯಿಯ ಗರ್ಭದಲ್ಲಿ ದೇವತಾ ಮಾನದಿಂದ 100 ವರ್ಷ, ಮನುಷ್ಯ ಮಾನದಿಂದ 36,000 ವರ್ಷ ನನಗೆ ಪಾಠ ಮಾಡಿದ ಗುರುಗಳು. ಇವ ಕೇವಲ ನೆಪ ಮಾತ್ರ ಮಾಡಿ ನನ್ನನ್ನು ಗುರು ಅಂತ ಅವ್ರು ಬಂದಿದ್ದಾರೆ. ನಾನು ಉದ್ಧಾರ ಆಗಬೇಕಮ್ಮ, ನೀನು ಅಂಡಿ ಮಾಡಬೇಡ, ಗಂಡನಿಗೆ ಹೇಳಬೇಡ ಅಂದ್ರು. ಆಕೆಗೆ ಬಿಸಿ ತುಪ್ಪ ನುಂಗ್ಲಿಕ್ಕಿಲ್ಲ, ಬೆಳ್ಳಿಕ್ಕಿಲ್ಲ, ಸುಮ್ಮನೆ ಇದ್ದು. ದಾಸರು ನೋಡ್ತಾರೆ ಬಂದು, ಹೊರಗೆ ಬಂದವರು ಇದ್ದಕ್ಕಿದ್ದಂತೆ ಅವರ ಕಣ್ಣು ಭೂಮಿ ಮೇಲೆ ಬಿಡುತ್ತೆ. ಬಿದ್ದ ಕೂಡಲೇ ಭಕ್ತಕ್ಕನೆ ಬಗ್ಗಿ ಬಿಡುತ್ತಾರೆ. ಅದು ಹೆಜ್ಜೆ ಕಡೆ ನೋಡ್ತಾ ಬಂದು ಕರೀತಾರೆ ಹೆಂಡತಿಯನ್ನ, ಹೇಳು ನಿಜ, ಯಾರು ಬಂದಿದ್ರು? ಏನು ಹೇಳಬೇಕು? ಗುರುಗಳು ಹೇಳಬೇಡ ಅಂದ್ರು, ಇವರೇನೋ ಹೇಳು ನಿಜ ಅಂದ್ರು. ಸ್ವಾಮಿ ಗಂಡನ ಮಾತು, ವ್ಯಾಸರಾಜರೇ ಬಂದಿದ್ರು. ಹೌದು ಹೇಳ್ತಾರೆ ಪುರಂದರದಾಸರು, ಇದು ಯಾರದ್ದು ಅಲ್ಲ, ನನ್ನ ಗುರುಗಳಾದ ವ್ಯಾಸರಾಜರ ಪಾದವಿದು, ನಿಜ ಹೇಳು, ಬಂದಿದ್ರಾ ಇಲ್ವಾ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾಳೆ. ಹೋದ ಕೂಡಲೇ ಓಡುತ್ತಾ ಹೋಗಿ ವ್ಯಾಸರಾಜರಿಗೆ ನಮಸ್ಕಾರ ಮಾಡಿ, ಇಂಥ ಕೆಲಸ ಮಾಡಬೇಡಿ ಸ್ವಾಮಿ ನೀವು ಅಂತ ಸ್ತೋತ್ರ ಮಾಡುತ್ತಾರೆ ಪುರಂದರದಾಸರು. ಸರಿ, ವಿಷಯಕ್ಕೆ ಬರೋಣ. ಬಂದರೆ ವ್ಯಾಸರಾಜರ ಪಾದ ಭೂಮಿಯ ಮೇಲೆ ಬಿದ್ದದ್ದು ಅವರಿಗೆ ಕಾಣಿಸಬೇಕಾದರೆ ವ್ಯಾಸರಾಜರ ಪಾದವನ್ನ ಹಾಗೇ ನೋಡಿ 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 ಮನಸ್ಸಲ್ಲಿ ಧಾರಣೆ ಮಾಡಿದ್ದಕ್ಕೆ ಗುರುತು ಸಿಕ್ತವರಿಗೆ ಇದನ್ನು ಹೇಳುತ್ತಾರೆ. ಆ ಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಗುರುಗಳ ಪಾದದ ಗುರುತು ನಮ್ಮ ತಲೆಯಲ್ಲಿ ಮೂಡಬೇಕು. ಆ ಪಾದವನ್ನೇ ನೋಡಿ 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 ಅಭ್ಯಾಸ ಮಾಡಿ ಕಣ್ಣು ಮುಚ್ಚಿದರೆ ಪಾದ ನಮ್ಮ ಕಣ್ಣು ಮುಂದೆ ಬರಬೇಕು. ಈ ಥರ ಅಭ್ಯಾಸ ಮಾಡಬೇಕು ಅಂತ ಸಬ್ಜೆಕ್ಟೇ ನಮಗೆ ಗೊತ್ತಿರಲ್ಲ, ಸಬ್ಜೆಕ್ಟೇ ಗೊತ್ತಿರಲ್ಲ. ಅಂಥ ಉಪಾಸನೆ ಮಾಡಿದವರು ಪುರಂದರದಾಸರು. ಅಂಥ ಉಪಾಸನೆ ಮಾಡಿದವನೇ ಅಕ್ರೂರ. ಏನಪ್ಪ ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಸ್ವಲ್ಪ ಒಗ್ಗರಣೆ ಕೊಡ್ತಾನೆ ಅಕ್ರೂರ, ಬಹಳ ಚೆನ್ನಾಗಿದ್ದಾರೆ. ಕಂಸನ ಸೆರೆಮನೆಯಲ್ಲಿ ನೀನು ಈಚೆ ಬಂದ ಕೂಡಲೇ ನಾರದರು ಸುಮ್ಮನೆ ಇರಲಿಲ್ಲ, ಅವರು ಹೋಗಿ ಹೇಳಿದ್ದಾರೆ ಈತನೇ ಅದಲು ಬದಲು ಮಾಡಿದ್ದು ಮಕ್ಕಳನ್ನ ಅಂತ. ಅದಕ್ಕೆ ದಿನಾಗ್ಲೂ ಸಭೆಯಲ್ಲಿ ಕರೆಸಿ ಎಲ್ಲರ ಮುಂದೆ ನೋಡ್ರಿ ಸತ್ಯವಂತರು ಅಂದ್ರೆ ಹೇಗಿರ್ತಾರೆ ಗೊತ್ತಾ, ಹೀಗೆ ನನಗೆ ಮಗುವನ್ನು ಕೊಡ್ತೀನಿ ಅಂತ ಹೇಳಿ ಆಚೆ ಕಳಿಸಿ ಕೊಟ್ಟಿದ್ದಾನೀತ ಅಂತ ಅನ್ನಬೇಕು. ಕೆಲಸಕ್ಕೆ ಬಾರದ ಚಪ್ರಾಸಿಗಳೆಲ್ಲ ಆಸನದಲ್ಲಿ ಕೂತಿದ್ರೆ ರಾಜನಾಗಿರಬೇಕಾದವ ಸಂಕೋಲೆ ಹಾಕ್ಕೊಂಡು ತಲೆ ತಗ್ಗಿಸಿ ನಿಂತು ಕಣ್ಣಲ್ಲಿ ನೀರು ದಳ ದಳ ಬರ್ತಾ ಇದೆ ದಿನಾಗೂ ಎಷ್ಟೋತ್ತರ. ಇದು ಅಕ್ರೂರ ಹೇಳ್ತಾನೆ, ನಿಮ್ಮಪ್ಪ ಅಮ್ಮ ಕಣ್ಣೀರು ಇಡದೇ ಇರುವ ದಿನವಿಲ್ಲ, ನೀನೇನು ಚೆನ್ನಾಗಿ ದಷ್ಟಪುಷ್ಟವಾಗಿದ್ದೀಯ, ಬಂದ ಅಸುರನ್ನೆಲ್ಲ ಕೊಲ್ತಾ ಹೋಗಿದ್ದೀಯ ಅಲ್ಲಯ್ಯ. ಮಕ್ಕಳು ಅಂತಿದ್ರೆ ತಂದೆ ತಾಯಿ ಕಷ್ಟ ಪರಿಹಾರ ಮಾಡೋರ್ನ ಮಕ್ಕಳು ಅಂತಾರೆ, ತಮ್ಮ ಪಾಡಿಗೆ ತಾವಿರೋ ಮಕ್ಕಳು ಅಂತಾರೇನಯ್ಯ ಅಂತ ಸೀದಾ ಕೇಳ್ತಾನೆ. ಶ್ರೀಕೃಷ್ಣನಿಗೆ ಎಷ್ಟು ಬಂದಿರ್ಬೇಕು, ಏನು ಸಿಟ್ಟು ಬರಲೇ ಇಲ್ಲ, ನಗ್ತಾ ಇಲ್ಲ, ಆಯ್ತೇನ ಬಾರಿ ಅನ್ನೋದು ಆಯ್ತು, ಹೌದಾ ಹೊರಡೋಣ ಇಷ್ಟೇ ಅಲ್ಲ. ರಾಘವೇಂದ್ರ ಸ್ವಾಮಿಗಳಂತ ದೊಡ್ಡವರಿಗೇನೆ ಸಿಟ್ಟು ಗೆದ್ದವರು ಅಂತಿದ್ರೆ ದೇವರಿಗೆ ಸಿಟ್ಟಲ್ಲಿ ಬರುತ್ತೆ ರೀ, ಅದಕ್ಕೆ ಸಿಟ್ಟೇ ಇಲ್ಲದ ಸ್ವಾಮಿ ಅಕ್ರೂರನ್ನ ಕರ್ಕೊಂಡು ಹೊರಟ. ಮಾರ್ಗ ಮಧ್ಯದಲ್ಲಿ ಅಕ್ರೂರ ಬರ್ತಾ ಇದ್ದಾನೆ, ಸಂಧ್ಯಾ ವಂದನೆಗೆ ಹೋಗ್ತಾ ಇತ್ತು. ವಾದಿರಾಜರು ಬರೀತಾರೆ, ಅಪರೋಕ್ಷ ಜ್ಞಾನಿ ಆದರೂ ಕೂಡ ವೇದೋಕ್ತ ಕರ್ಮಾನುಷ್ಠಾನ ಬಿಡಬಾರದು ಅಂತ ದೃಷ್ಟಾಂತ ತೋರ್ತಾ ಇದ್ದಾರೆ. ಹಾಗೆ ಆ ಮಡುವಿಗೆ ಹೋಗಿ ಅಘಮರ್ಷಣ ಸ್ನಾನ ಮಾಡ್ತಾ ಇದ್ದಾನೆ ಯಾರು, ಅಕ್ರೂರ. ಅಘಮರ್ಷಣ ಸ್ನಾನ ಅಂದರೆ ನೀರಲ್ಲಿ ನಿಲ್ಲಬೇಕು, ಕಾಲು ಮಡಚಿ ನೀರೊಳಗೆ ಕೂಡಬಾರದು, ನೀರೊಳಗೆ ನಿಲ್ಲಬೇಕು, ಎಲ್ ಶೇಪಲ್ಲಿ ಬೆನ್ನು ಬಗ್ಗಿಸಬೇಕು, ತಲೆ ನೀರೊಳಗಿರಬೇಕು, ಬೆನ್ನಿನ ಮೇಲೆ ಚೂರು ಪ್ರಾಂತ ಮಾತ್ರ ಕಾಣಿಸ್ತಾ ಇರಬೇಕು, ನೀರಲ್ಲಿ ಬಗ್ಗೇ ಇರಬೇಕು. ಹಾಗಿದ್ದುಕೊಂಡು ಉಸಿರು ಕಟ್ಟಿ ಮೂರು ಸಲ ಅಘಮರ್ಷಣ ಸೂಕ್ತವನ್ನು ಹೇಳಿದರೆ ಅದು ಅಘಮರ್ಷಣ ಸ್ನಾನ ಅಂತಾರೆ. ಪಾಪಗಳನ್ನೆಲ್ಲ ತೊಳೆದು ಬಿಡುವ ಸ್ನಾನ, ಬೇಕಾದ್ರೆ ನಾಡಿದ್ದು ಶುರು ಮಾಡ್ಬೋದು. ಅಂದ್ರೆ ನಮಗೆ ಬಾವಿಯ ಬೋರಲ್ಲೇ ನೀರಿಲ್ಲ, ಇನ್ನ ಇಳಿದು ಸ್ನಾನ ಮಾಡೋದು ಎಲ್ಲಿ ಸಿಗುತ್ತೆ, ಇಲ್ಲಿ ಹತ್ತಿರ ಕೃಷ್ಣ ಅಲ್ವಾ, ಕೃಷ್ಣಕ್ಕೆ ಹೋಗಿ ಸ್ನಾನ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು, ಬಹಳ ಒಳ್ಳೆಯದು. ಸರಿ, ಅಘಮರ್ಷಣ ಸ್ನಾನ ಮಾಡುತ್ತಾ ಇದ್ದಾನೆ, ನೀರಿನೊಳಗೇನೆ ದೊಡ್ಡ ಸರ್ಪಾಕೃತಿಯಲ್ಲಿ ಸಂಕರ್ಷಣ ಭಗವಂತ ಅಂತ ಆತನ ತೊಡೆಯ ಮೇಲೆ ಕೃಷ್ಣ ಕಾಲತ್ರೆ ಬಲರಾಮ ಅಲ್ಲಿ ನೀರಲ್ಲೇ ಮಾತಾಡಿಸ್ತಾ ಇದ್ದಾರೆ. ಹೇ ಅಕ್ರೂರ ಅಂತ ಅಕ್ರೂರ ನೋಡ್ತಾನೆ, ಇದೇ ನೀನು ಇಲ್ಲಿ ಮಾತಾಡಿಸ್ತಾರಲ್ಲ ಅಂತ ಎತ್ತಿ ನೋಡ್ತಾನೆ ಅಲ್ಲಿ ರಥದಲ್ಲಿ. ಹೇ ಅಕ್ರೂರ, ಈ ಕುದುರೆಗಳೆಲ್ಲ ಓಡೋಗ್ತಾವಪ್ಪ, ಬೇಗ ಬಾ ಅಂತ ಕರೀತಾ ಇದ್ದಾನೆ. ಮತ್ತ ಮುಳುಗಿದ್ರೆ ಮತ್ತ ನೀರಲ್ಲಿ ಮಾತಾಡಿಸ್ತಾ ಇದ್ದಾನೆ, ಆಶ್ಚರ್ಯ ತೆಗಿತಾನೆ ಆಗ್ತಾ ಇದ್ದಾನೆ. ಮೇಲಕ್ಕೆ ಬರ್ತಾನೆ ಕೃಷ್ಣ ಅಂತಾನೆ, ಅಕ್ರೂರ ನಿನ್ನ ಮುಖ ನೋಡ್ತಾ ಇದ್ರೆ ಅದೇನೋ ಆಶ್ಚರ್ಯ ಕಂಡಂತಿದೆ. ಅವಾಗಂದ ಅಕ್ರೂರ, ಆಶ್ಚರ್ಯದ ಗೊಂಬೆ ನೀನು ಪಕ್ಕದಲ್ಲಿರುವಾಗ ಆಶ್ಚರ್ಯಕ್ಕೆ ಬರೆಯನಯ್ಯ, ಎಲ್ಲವೂ ಆಶ್ಚರ್ಯ. ಅದಕ್ಕೆ ಹೇಳ್ತ, ಆ ಪಾದ ಆಶ್ಚರ್ಯ, ಆ ನಾಕ ಆಶ್ಚರ್ಯ, ಎಲ್ಲ ಆಶ್ಚರ್ಯತಮ ಅಂದ್ರು. ಅದಕ್ಕೆ ಹರಿಕಥಾಮೃತ ಸಾರ 32 ಸಂಧಿ ಬರೆದ್ರು ದಾಸರು, ಯಾರೋ ಕೇಳಿದ್ರು, ಇಡೀ ಹರಿಕಥಾಮೃತ ಸಾರ ಒಂದು ಶಬ್ದ ಹೇಳಿದರೆ, ಆ ಹರಿಕಥಾಮೃತ ಸಾರದಲ್ಲಿರುವ ಒಂದು ಶಬ್ದವನ್ನ ಹೇಳಿದರೆ ಇಡೀ ಹರಿಕಥಾಮೃತ ಸಾರ ಹೇಳಿದ ಪರ ಬರಬೇಕು. ಹರಿಕಥಾಮೃತ ಸಾರದ ಅರ್ಥವೆಲ್ಲ ಆ ಶಬ್ದದಲ್ಲಿ ತುಂಬಿರಬೇಕು ಅಂತ ಶಬ್ದವನ್ನು ಹೇಳಿ ಸ್ವಾಮಿ ಅಂದ್ರೆ ಅವಾಗಂದ್ರು ಆಶ್ಚರ್ಯತಮ ಸಚ್ಚರಿತ ಗುಣಭರಿತ ಅಗಣಿತ ಸುಗುಣ ಧಾಮ ನಿಶ್ಚಲ ಸ್ವಗತ ಭೇದ ವಿಶೂನ್ಯ ಶಾಶ್ವತ ಜಗದ ಜೀವ ಅತ್ಯಂತ ಭಿನ್ನಾಪನ್ನ ಪರಿಪಾಲ. ಆ ಹೇಳುವಾಗ ಆಶ್ಚರ್ಯತಮ ಅಂತ ಶಬ್ದ, ಆ ಒಂದು ಶಬ್ದ ಇಡೀ ವೇದವನ್ನೇ ಕವರ್ ಮಾಡಿಬಿಡುತ್ತೆ. ಇಡೀ ವೇದಗಳು ಎಲ್ಲ ಹೇಳಿ 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 ಕೊನೆಗೆ ಆಶ್ಚರ್ಯತಮ ಅಂತ ನಿಲ್ಲಿಸ್ಬಿಡುತ್ತೆ. ಒಗ್ಗರಣೆ ಇವನೆಂಥವ ಅಂತ ಆ ರೀತಿಯಲ್ಲಿ ಭಗವಂತ ದರ್ಶನ ಕೊಟ್ಟ. ಕಂಸನ ನಗರದಂತೆ ಮಥುರಾಪಟ್ಟಣದಂತೆ ಬರ್ತಾ ಇದ್ದಾರೆ. ಕೃಷ್ಣ ಹೇಳಿದ, ಹೇ ಅಕ್ರೂರ ನೀನು ಹೊರಡಯ್ಯ, ನಾನು ಬರ್ತೇನೆ, ನಾನು ಮುಂದೆ ಕೆಲಸ ಇದೆ ನನಗೆ, ಹೊರಡು. ಹೌದಾ ಸರಿ ಸ್ವಾಮಿ ಅಂತ ಹೊರಟ. ಕೃಷ್ಣ ಒಳಗೆ ಬರ್ತಾ ಇದ್ದಾರೆ, ಇವರೆಲ್ಲ ಹಳ್ಳಿಯವರು, ಅದಕ್ಕೆ ಒಳ್ಳೆ ವಸ್ತ್ರ ಬೇಕು ಅಂತ ನೋಡಿದರು. ಅಲ್ಲ ಹಳ್ಳಿಯವರಾದರೆ ಒಳ್ಳೆ ವಸ್ತ್ರ, ಸ್ವಲ್ಪ ಮಣ್ಣಿರುತ್ತೆ ಹಳ್ಳಿಯವರ ಬಟ್ಟೆಯಲ್ಲಿ, ಮಣ್ಣು ಸ್ವಲ್ಪ ಪಾಲು ಜಾಸ್ತಿ ಇರುತ್ತೆ. ನಾನು ಎಲ್ಲಿ ನೋಡಿದೆ ಅಂದರೆ ಇದೇ ಉತ್ತರ ಕರ್ನಾಟಕದಲ್ಲಿ ಈ ಕೊಪ್ಪಳ ಬಸ್ ಸ್ಟ್ಯಾಂಡ್ ಹೋಗಿದ್ದೀರ ಅಲ್ಲಿ ಕೊಪ್ಪಳದಲ್ಲಿ, ಕೊಪ್ಪಳ ಈ ಸ್ವಲ್ಪ ಸ್ವಲ್ಪ ಈ ಉತ್ತರ ಕರ್ನಾಟಕದ ರಿಮೋಟ್ ಪ್ಲೇಸ್ ಬಸ್ ಸ್ಟ್ಯಾಂಡ್ ಹೋಗಿದ್ದೀರಾ, ಇಡೀ ಬಸ್ ಸ್ಟ್ಯಾಂಡ್ ಕೆಂಪಿರುತ್ತೆ. ಯಾಕೆ? ಎಲ್ಲಿ ನೋಡಲು ಉಗುಳಿರ್ತಾರೆ, ಗೋಡೆಗೂ ಉಗುಳಿರ್ತಾರೆ, ಕೆಳಗೂ ಉಗುಳಿರ್ತಾರೆ. ಎಲ್ಲಿ ಬ್ಯಾಗ್ ಇಟ್ಕೋಬೇಕು ಅರ್ಥವೇ ಆಗಲ್ಲ. ಕೆಳಗಿಡ್ಲಿ ಕೊಡಟ್ಟು ಅಂತ ಕಾಣಿಸುತ್ತೆ. ಆ ಬಸ್ಸು ಕೆಂಪು, ಗೋಡೆಗಳು ಕೆಂಪು. ಆಮೇಲೆ ಮನುಷ್ಯರು ಬರ್ತಾರೆ, ಕಚ್ಚೆ ಹಾಕಿರ್ತಾರೆ, ಟೋಪಿ ಇಟ್ಟಿರ್ತಾರೆ, ಆ ಬಟ್ಟೆ ಕೂಡ ಕೆಂಪು, ಎಲ್ಲ ಕೆಂಪು ಮಯ ಆಗಿರುತ್ತೆ. ನಾವಲ್ಲಿ ಒಂದು 4 ತಾಸು ಇದ್ರೆ ನಾವು ಕೆಂಪಾಗ್ಬಿಡ್ತೇವೆ. ಧೂಳಿ ಜಾಸ್ತಿ, ಪಳ್ಳಿಯಲ್ಲಿ ಧೂಳಿ ಜಾಸ್ತಿ. ಅದಕ್ಕೆ ನೋಡಿದ, ರಾಜನ ದರ್ಶನಕ್ಕೆ ಬಂದಿದ್ದೇವೆ, ನಾವು ಸ್ವಲ್ಪ ಒಳ್ಳೆ ವಸ್ತ್ರ ಹಾಕ್ಕೊಳ್ಳೋಣ ಕೃಷ್ಣ ಅಂದು ಎಲ್ಲ ಗೋಪಬಾಲಕರು. ಸರಿ ಸರಿ ಆಯಿತು ಅಂದ. ಅಷ್ಟರೊಳಗೆ ಕಂಸನ ಅಗಸರವ ಬರ್ತಿದ್ದ, ಹೊಸ ಹೊಸ ವಸ್ತ್ರಗಳನ್ನ ತರ್ತಿದ್ದ. ಅಗಸರವ ನಂತರ ವಸ್ತ್ರ ಕೇಳಿದ್ರು ಅಂತ ಕಥಾ ಅಲ್ಲ. ಅಗಸರವರು ಯಾವ ವಸ್ತ್ರ ತರ್ತಾರೆ? ಉಟ್ಟು ಬಿಟ್ಟ ವಸ್ತ್ರ ಒಗೆದು ತರ್ತಾರೆ. ಕಂಸ ಉಟ್ಟು ಬಿಟ್ಟ ವಸ್ತ್ರ ಕೃಷ್ಣನಿಗೆ ಯಾಕೆ ಅಂದ್ರೆ ಹಾಗಲ್ಲ, ಅವತ್ತು ಹೊಸ ವಸ್ತ್ರ ತರ್ತಾ ಇದ್ದ. ಕೃಷ್ಣ ಕೇಳಿದ, ನಮಗೆಲ್ಲ ವಸ್ತ್ರ ಬೇಕು. ಏ ಹೋಗಿ ಆಚೆಗೆ, ನಿಮ್ಗ್ಯಾರು ಕೊಡ್ತಾರೆ? ನೀನು ಒಳ್ಳೆ ಮಾತಿನಿಂದ ಕೇಳೋನಲ್ಲ, ನಿನ್ನ ಜನ್ಮವೇ ದೈತ್ಯ, ವರವರ ಇದೆ ಅವನಿಗೂ ಅವನ ಆನೆಗೂ ವರವರ ಇದೆ. ಇಬ್ಬರನ್ನ ಕೊಲ್ತಾ ಇದ್ದಾನೆ ಕೃಷ್ಣ, ಒಂದೇ ಏಟಿಂದ ಸಂಹಾರ ಮಾಡಿ ಆ ವಸ್ತ್ರಗಳನ್ನು ತಗೊಂಡ. ಯಾಕೆ ಆ ವಸ್ತು ತಗೊಂಡ? ಇದು ನನ್ನ ಸೊತ್ತು, ಜಗತ್ತಿನಲ್ಲಿ ಇರೋದೆಲ್ಲ ನನ್ನ ಸೊತ್ತು, ಅದಕ್ಕೆ ಇದು ಅವನಿಗಿನ್ನ ಬೇಡ, ಶರೀರವೇ ಇರಲ್ಲ ಅವನಿಗೆ, ಅವನಿಗೆ ಯಾಕೆ ತಗೊಂಡ? ತಾನು ತಗೊಂಡ, ತನ್ನವರಿಗೂ ಕೊಟ್ಟ, ಉಳಿದದ್ದನ್ನ ಬೀದಿಯಲ್ಲಿ ಚೆಲ್ಲಿದ, ತುಳಿದು ಹಾಗೆ ಹೋಗ್ತಾ ಇದ್ದಾನೆ. ಹೋಗುವ ಕಾಲಕ್ಕೆ ಎಲ್ಲಿಗೆ ಹೋದ? ಸುಧಾಮನತ್ರೆ ಹೋದ. ಯಾರು? ಮಾಲಾಕಾರ ಸುಧಾಮ. ಒಳ್ಳೆ ಹಾ ಮಾಲೆಯನ್ನು ಕಟ್ಟಿಕೊಡ್ತಾ ಇದ್ದಾನೆ. ಬಂದ ಕೂಡಲೇ ಕೃಷ್ಣನಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನ ಕೊಟ್ಟು ತಲೆಬಾಗಿ ನಮಸ್ಕಾರ ಮಾಡ್ತಿದ್ದಾನೆ. ಮಾಡಿದಾಗ ಒಳ್ಳೆ ತೋಮಾಲೆಯನ್ನು ಕೃಷ್ಣನ ಕೊರಳಲ್ಲಿ ಹಾಕಿದರೆ ಕೃಷ್ಣ ಕೇಳಿದ, ಏನು ಬೇಕು ನಿನಗೆ? ಭಕ್ತಿಂ ದೇಹಿ ಅಚಲಾಂ ಕೃಷ್ಣ, ಅಚಂಚಲವಾದ ಭಕ್ತಿ ಕೊಡು ಹರಿಯೇ ನಿನ್ನಲ್ಲಿ ಅಂತ ಹೇಳಿದಾಗ ಕೃಷ್ಣ ಆತನಿಗೆ ಸಾಯುಜ್ಯ ಮೋಕ್ಷವನ್ನೆಲ್ಲ ಅನುಗ್ರಹ ಮಾಡಿದ. ದೇವತೆಗಳೇ ಅಲ್ಲಿ ಬಂದಿದ್ರು, ಆ ರೀತಿಯಲ್ಲಿ ಸಾಯುಜ್ಯ ಮೋಕ್ಷವನ್ನು ಅನುಗ್ರಹ ಮಾಡಿ ಮಧ್ಯೆ ಒಬ್ಬ ಬಂದ, ಅವ ಇವನಿಗೆ ಬೇಕಾಗಿರ್ತಕ್ಕಂಥ ವೇಷಗಳನ್ನು ಹಾಕಿದ. ವೇಷ ಅಂದರೆ ನಮ್ಮಲ್ಲಿ ಒಂದು ಪಂಚೆ ಉಟ್ಟು ಒಂದು ಸೆಲ್ಲ ಹಾಗೆ ಹೊದ್ಕೊಂಡ್ರೆ ಮುಗಿದೋಯ್ತು. ಈ ಉತ್ತರ ಕಡೆ ಹಾಗಲ್ಲ, ಟೋಪಿಗಳು ಅದು ಇದು ಎಲ್ಲ ಹಾಕ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಕೃಷ್ಣನಿಗೂ ಅದೇ ವೇಷ ಹಾಕಿರ್ತಾರೆ, ಆ ವೇಷ ಅವನು ಅದೇ ಹಾಕ್ಕೊಂಡಂತೆ. ಆ ವೇಷ ಹಾಕಿದ ಅಂತ ಅವನಿಗೂ ಅನುಗ್ರಹ ಮಾಡಿದ. ತದನಂತರ ಬರ್ತಾ ಇದ್ದಾನೆ 3 ಡೊಂಕಾದ ಹೆಣ್ಣು, ಶರೀರ 3 ಕಡೆ ಡೊಂಕಾಗಿದೆ, ತ್ರಿವಕ್ರ. ಬರ್ತಾ ಇದ್ದಾಳೆ. ಅವಳು ಬರ್ತಾ ಇದ್ರೆ ಅವಳ ಕೈಯಲ್ಲಿ ಗಂಧದ ಪಾತ್ರೆ, ಆ ಗಂಧ ತುಂಬಾ ದೂರದವರೆಗೂ ಬರ್ತಾ ಇದೆ ವಾಸನೆ. ಅದ ಕೃಷ್ಣ ಬಂದ, ಹೇ ನನಗೆ ಕೊಡ್ತೀಯ ಗಂಧ? ಎಂಥ ಮಾತು ಹೇಳ್ತಾಳೆ ಗೊತ್ತಾ, ಕೃಷ್ಣ ನಿನಗಲ್ಲದೆ ಈ ಗಂಧ ಇನ್ಯಾರಿಗೆ ಕೊಡ್ಲಿ? ಇನ್ಯಾರು ಸತ್ಪಾತ್ರರಯ್ಯ? ವಿಜಯದಾಸರು ಹೇಳುತ್ತಾರೆ, 3 ಲೋಕದೊಳಗೆ ದಾನ ಪಾತ್ರ ವಿಜಯ ವಿಠಲ. ಆ ರೀತಿಯಲ್ಲಿ ಕೃಷ್ಣ ಗಂಧವನ್ನು ಸ್ವೀಕಾರ ಮಾಡಿದ, ಅವಳ ಕಾಲಿಗೆ ಕಾಲನ್ನು ಹಾಕಿ ಅದುಮಿದ, ಚುಬುಕವನ್ನು ಎತ್ತಿದ, ಹಿಡಿದು ಮೇಲಕ್ಕೆತ್ತಿದರೆ ಸುಂದರವಾದ ಹೆಣ್ಣು ತಯಾರಾಗ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾರೆ ಎಲ್ಲ ಪುರಾಣಗಳಲ್ಲಿ ವ್ರತಕಾಂಡಗಳಲ್ಲಿ ಗಂಧವನ್ನು ಗಂಧದ ಕೊರಡನ್ನು ದಾನ ಕೊಡುವ ಒಂದು ವ್ರತಗಳು ತುಂಬ ಇವೆ. ಯಾರಾದರೆ ದೇವರಿಗೆ ಗಂಧವನ್ನು ಕೊಡ್ತಾರೋ ಅವರಿಗೆ ಸುಂದರವಾದ ರೂಪ ಬರುತ್ತೆ ಅಂದರು. ಆ ರೀತಿಯಲ್ಲಿ ದೇವರಿಗೆ ಗಂಧ ಕೊಟ್ಟದ್ದಕ್ಕೆ ಸುಂದರವಾದ ರೂಪ ಬಂತು. ಆಕೆಗೆ ಶರೀರ ಮಾತ್ರ ಡೊಂಕಿತ್ತು, ಮನಸ್ಸು ಚೆನ್ನಾಗೇ ಇತ್ತು, ದೇವರ ಕಡೆಯೇ ಇತ್ತು. ನಮ್ಮ ಶರೀರ ಚೆನ್ನಾಗಿದೆ, ಮನಸ್ಸೇ ಶತಡೊಂಕು. ಅದಕ್ಕೆ ದಾಸರು ಹೇಳುತ್ತಾರೆ, ಎನ್ನ ಮನದ ಡೊಂಕತಿದ್ದಯ್ಯ. ನೀನು ಶರೀರ ಡೊಂಕುತ್ತಿದ್ದೋದು ಸುಲಭ, ಮನಸ್ಸಿನ ಡೊಂಕುತ್ತಿದ್ದೋದು ಕಷ್ಟವಯ್ಯ, ನನ್ನ ಮನಸ್ಸಿನ ಡೊಂಕುತ್ತಿದ್ದು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಆ ರೀತಿಯಲ್ಲಿ ಆಕೆಗೆ ಅನುಗ್ರಹ ಮಾಡಿ ತದನಂತರ ಧನುರ್ಯಾಗದ ಸ್ಥಳಕ್ಕೆ ಬರ್ತಾ ಇದ್ದಾನೆ. ನೋಡಿದರೆ ಎಷ್ಟು ಜನ, 100 ಜನ ಒಳ್ಳೆ ಒಳ್ಳೆ ಯೋಧರು ಸೇರಿ ಅದನ್ನ ಸೆಳಕೊಂಡು ಬರಲಿಕ್ಕೆ ಕಟ್ಟು ಬೆವರು ಹಾಕ್ತಾರೆ. ಅಂಥ ದೊಡ್ಡ ಧನಸ್ಸು. ಕೃಷ್ಣ ಧನುಸ್ಸಿನಲ್ಲಿ ಕಾಲು ಭಾಗ ಇಲ್ಲ, ಬಂದ ಎಡಗೈಯಿಂದ ಎತ್ತಿದ. ಎತ್ತಿದ್ರೆ ಆಶ್ಚರ್ಯ ಎಲ್ಲರಿಗೂ, ಚಿಕ್ಕ ಕಡ್ಡಿ ಎತ್ತಿದಂತೆ ಎತ್ತಿ ಅದನ್ನ ಮೇಲಿಂದ ಸೆಳೆದರೆ ಮುರಿದೇ ಹೋಯಿತು. ಶಬ್ದ ಕಂಸನಿಗೆ ಕೇಳಿಸ್ತು. ಕಂಸ ನೋಡಿದ, ಆ ಧನುಸ್ಸಿನ ಮುರಿದ ಶಬ್ದ ಕೇಳಿದ ಕೂಡಲೇ ಬಂದ. ಬಂದಿದ್ದಾನಿವ, ಇಲ್ಲದಿದ್ದರೆ ಈ ಕೆಲಸ ಇನ್ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾತ್ರಿ ಇಡೀ ದುಃಖ ಪಡ್ತಾ ಇದ್ದಾನೆ. 10 ದಿಕ್ಕಿನಲ್ಲಿ ಕೃಷ್ಣನೇ ಕಾಣಿಸ್ತಾ ಇದ್ದಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಕೃಷ್ಣನಿಗೆ ಸ್ವಾಗತ ಹೇಳಲಿಕ್ಕೆ ಒಳ್ಳೆ ಆನೆ, ಅದರ ಮಾವಟಿಗ ಸಿದ್ಧ. ಆನೆ ಯಾರು ಅಂದರೆ ಅವನೊಬ್ಬ ದೈತ್ಯ, ಆನೆ ರೂಪದಲ್ಲಿ ಬಂದಿದ್ದಾನೆ. ಅವನಿಗೆ ಎಷ್ಟು ಬಲ ಅಂದರೆ 10,000 ಆನೆ ಬಲ. ಒಂದು ಆನೆಯ ಬಲ ಎಷ್ಟು? 10,000 ಆನೆ ಬಲ. ಅಷ್ಟೇ ಅಲ್ಲ, ಬ್ರಹ್ಮದೇವರ ವರಬಲ ಇತ್ತು. ಇಷ್ಟಲ್ಲದೆ ಹೆಂಡವೂ ಕುಡಿಸಿದ್ರು. ಆದಮೇಲೆ ಕಬ್ಬಿಣದ ಒನಕೆಯನ್ನ ಸೊಂಡಿಲಿಗೆ ಕೊಟ್ಟು ಬಡಿಯೋದು ಹೇಗೆ ಅಂತ ಅದರ ಟ್ರೈನಿಂಗು ಕೊಟ್ಟಿದ್ರು. ಇಷ್ಟು ಮಾಡಿ ಕೃಷ್ಣ ಬಲರಾಮ ಬರ್ತಾ ಇದ್ದರೆ ಹಾದಿಗೆ ಅಡ್ಡವಾಗಿ ನಿಲ್ಲಿಸಿದ್ದಾರೆ. ಕೃಷ್ಣ ಕೇಳ್ತಾನೆ, ಹೇ ಮಾವಟಿಗ, ಸರಸಾಚೆಗೆ ಆನೆಯನ್ನ. ಅವ ಅಂದ, ಇದು ಸರಸಲಿಕ್ಕೆಲ್ಲ ಕರ್ಕೊಂಡು ಬಂದದ್ದು, ಇನ್ನ ಬಡಿಲಿಕ್ಕೆ. ಹೌದಾ, ವಿಷಯ ಗೊತ್ತಿಲ್ಲ ಅಯ್ಯ, ನಾನು ಸುಮ್ಮನೆ ನಿಲ್ಲಿಸಿದ್ದೇನು ಅಂತ ಅಂದುಕೊಂಡೆ. ಕೃಷ್ಣ, ಆ ಮಾ ಏನು ವಿಶೇಷವಾಗಿರ್ತಕ್ಕಂಥ ಆನೆಯ 4 ಕಾಲಿದ್ದ ಅದರ ಮಧ್ಯೆ ಹೋಗಿ ನಿಲ್ತಾ ಇದ್ದಾನೆ. ಅದಕ್ಕೆಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ, ಗಿರಗರ ತಿರುಗ್ತಾ ಇದೆ. ಅದು ಹೀಗೆ ಬಂದರೆ ಹಾಗೆ ಹೋಗ್ತಾನೆ, ಮುಟ್ಟಿಲು ಹೊಡಿತಾನೆ. ಅದಕ್ಕೆಲ್ಲ ಶಕ್ತಿ ಕಡಿಮೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಕೊನೆಗೆ ಸುಮ್ಮನೆ ಸಮಯ ಯಾಕೆ ವ್ಯರ್ಥ ಮಾಡಬೇಕು ಅಂತ ನೋಡಿದ, ಅದರ ಸೊಂಡಿಲನ್ನ ಹಿಡ್ಕೊಳ್ತಾ ಇದ್ದಾನೆ. ಸೊಂಡಿಲನ್ನ ಹಿಡ್ಕೊಂಡು ಅದನ್ನ ತಿರುಗಿಸ್ತಾ ಇದ್ದ. ಏನ್ರಿ, ಆನೆ ಮುಂದೆ ಇಷ್ಟಿದ್ದಾನೆ, ಇವ ಆನೆಯ ಸೊಂಡಿಲನ್ನು ಹಿಡ್ಕೊಳ್ಳಿಕ್ಕೆ ಆಗಲ್ಲ ಅಂತ. ಅದು ಹಿಡ್ಕೊಂಡು ತಿರುತ್ತಾ ಇದ್ದಾನ ಅಂದ್ರೆ ಹೇಗಿತ್ತದು ಅಂದ್ರೆ, ಚಿಕ್ಕ ಹುಡುಗರು ಆಟದ ಗೊಂಬೆ ಆನೆ, ಆಟದ ಗೊಂಬೆ ಆನೆ ಇರುತ್ತಲ್ವ, ಆನೆ ಗೊಂಬೆ, ಅದನ್ನು ಹಿಡ್ಕೊಂಡು ತಿರುಗಿಸಿದ್ರೆ ಹುಡುಗರು ಹೇಗಿತ್ತು ಹಾಗೆ. ಅಷ್ಟು ದೊಡ್ಡ ಆನೆ ಗಾಳಿಯಲ್ಲಿ ತಿರುಗ್ತಾ ಇದೆ, ಕೃಷ್ಣ ತಿರುಗಿಸ್ತಾ ಇದ್ರೆ ಆಶ್ಚರ್ಯ ಎಲ್ಲರಿಗೂ. ಆಕೆ ಬಡದ ಕೊಂದು ಬಿಡ್ತಾ ಇದ್ದಾರೆ, ಕ್ಷಣದಲ್ಲಿ ಕೊಂದು ಬಿಟ್ರು. ನೋಡಿದ್ರು ಅದು ಸತ್ರ ಏನಂತೆ, ಅದರ ವಿಶೇಷವಾದ ದಂತ ಬಹಳ ಬೆಲೆ ಇರುವಂಥದ್ದು. ಅದಕ್ಕೆ ಆ ದಂತವನ್ನು ಕೀಳ್ತಾ ಇದ್ದಾರೆ. ಆ ದಂತವನ್ನು ಕೀಳಿ ಭುಜದ ಮೇಲೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಇಬ್ಬರು. ಹೇಳ್ತಾರೆ, ಇಬ್ಬರ ಸೈಜೆಷ್ಟು ಅಂದರೆ ಆ ದಂತದಲ್ಲಿ ಕಾಲು ಭಾಗ ಇಲ್ಲ ಎತ್ತರ. ಆ ದಂತಗಳನ್ನ ಹಿಡ್ಕೊಂಡು ಇಬ್ಬರು ಬರ್ತಾ ಇದ್ದಾರೆ. ಅದು ನಮ್ಮ ಸ್ವಲ್ಪ ಪ್ರವಚನ ಕೇಳುವಾಗ, ಪ್ರವಚನ ಕೇಳುವಾಗ ಬಣ್ಣ ನಾವು ಬಳಸಲ್ಲ, ಇನ್ನೊಬ್ಬರಿಗೆ ಬಣ್ಣ ಬೆಳೀತೀವಿ, ದೇವರಿಗೆ ಬಣ್ಣ ಹಾಕಲ್ಲ. ಯಾಕಂದ್ರೆ ಅವರು ನೋಡ್ರಿ ಏನು ಬಣ್ಣ ಅದು ಇದು, ಯಾರನ್ನ ನೋಡ್ಲಿಕ್ಕೆ ಹೋದ್ರು ಮೊದಲು ಕಾಣೋದೇ ಬಣ್ಣ. ಹೌದಾ, ಆ ಬಣ್ಣ ನೋಡೇ ಯಾರು ಹೇಳ್ತಾರೆ? ಮಾತಾಡೋ ಕಾಲಕ್ಕೆ ಪಾಪ ಅನ್ಬೇಕು ಅಂತ ಇರಲ್ಲ ಅವರಿಗೆ. ಆ ಬಂದಿದ್ರಲ್ಲ, ಆ ಬಂದಿದ್ರಪ್ಪ ತೊಳೆದ ಕೆಂಡ ಅಂತ ಶುರು ಮಾಡೋ ಕಾಲಕ್ಕೇನೆ ಆ ಬಣ್ಣದ್ದೇ ಕಾಮೆಂಟು. ಬಣ್ಣದ ಮೇಲೆ ಕಣ್ಣಿರುತ್ತೆ. ಅದಕ್ಕೆ ಆಚಾರ ಅಂದ್ರು, ನಿಮಗೆ ಬಣ್ಣದ ಮೇಲೆ ಕಣ್ಣಿದ್ರೆ ದೇವರ ಬಣ್ಣದ ಮೇಲೆ ಯಾಕೆ ಕಣ್ಣಿಲ್ಲ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಯಾಕೆ ನೋಡ್ತೀರಾ ದೇವರನ್ನ ಅಂದು. ಹೇಳ್ತಾರೆ, ಕೃಷ್ಣ ನೀಲಿ ಬಣ್ಣದವ, ಅವ ಹುಟ್ಟದ್ದು ಹಳದಿ ಬಣ್ಣದ ಪಂಚೆ ಪಿತಾಂಬರ, ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್. ಯಾವಾಗೂ ನಾವು ಬಟ್ಟೆ ಸೆಲೆಕ್ಷನ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಅಂತ, ಏ ನಮ್ಗೆ ಗೊತ್ತ್ರಿ ಯಾರು ನಮ್ಮ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣಿಸೋ ಅದು ತಗೋಬೇಕು ಅಂತ. ತಪ್ಪದು, ನಮ್ಮ ಕಣ್ಣಿಗೆ ಯಾವ್ದು ಚೆನ್ನಾಗಿರುತ್ತೋ ಆ ಬಟ್ಟೆ ತಗೋಬಾರದು, ನಮ್ಮ ಮೈಗೆ ಯಾವ ಬಟ್ಟೆ ಚೆನ್ನಾಗಿರುತ್ತೋ ಆ ಬಟ್ಟೆ ತಗೋಬೇಕು. ಕೃಷ್ಣ ನೀಲಿ ಬಣ್ಣದವ, ಹಳದಿ ಬಣ್ಣ ಹಾಕಿದ್ರೆ ಎತ್ತಿ ತೋರ್ತಾ ಇದ್ದಾನೆ. ಮೈ ತುಂಬಾ ಹಳದಿ ಆಭರಣಗಳು, ಪಕ್ಕದಲ್ಲಿ ಬಲರಾಮ ಬಂಗಾರದ ಬಣ್ಣ ನೀಲಿ ಪೀತಾಂಬರ ಹುಟ್ಟಿದ್ದಾನೆ. ಅವ ನೀಲಿ ಪೀತಾಂಬರ, ಮೈಯಲ್ಲೆಲ್ಲ ರತ್ನದ ಆಭರಣಗಳು, ಜೊತೆಗೆ ಇವರ ಮೇಲೆ ಬಿಳಿ ದಂತ, ಅದರಿಂದ ಕೆಂಪಾದ ರಕ್ತ ಇವರ ಮೇಲೆ ತೊಟ್ಟತಾ ಇದೆ. ನೋಡಿ ಹೇಳ್ತಾರೆ, ಆಚಾರ್ಯ ಎಷ್ಟು ಚೆನ್ನಾಗಿದ್ದಾರೆ ನೋಡ್ರಪ್ಪ ಅಂತ. ಆ ರೀತಿಯಾಗಿ ಇಬ್ಬರು ಬರ್ತಾ ಇದ್ರೆ ಚಾಣೂರ ಮುಷ್ಟಿಕರು ಎಲ್ಲ ಮಲ್ಲಯೋಧರಿದ್ದಾರೆ, ಎಲ್ಲರೂ ಚೀರ್ತಾ ಇದ್ದಾರೆ. ಈ ಮಲ್ಲಯೋಧರ ಜೊತೆಗೆ ಯಾರು ಬರ್ತಾರೆ, ಕೃಷ್ಣ ಬಲರಾಮ ಅಂದ್ರೆ ಯಾರೋ ದೊಡ್ಡವರು, ನೋಡಿದ್ರೆ ಚಿಕ್ಕ ಹುಡುಗರು, ಕಂದಮ್ಮ. ಅದು ನೋಡಿ ಎಲ್ಲರೂ ಚೀರ್ತಾ ಇದ್ದಾರೆ, ತಪ್ಪು ತಪ್ಪು. ಯಾಕೆ ಆ ಚಾಣೂರ ಮುಷ್ಟಿಕರ ನಿಯಮವೇನು ಅಂದರೆ, ಯಾರು ಯುದ್ಧಕ್ಕೆ ಬಂದರೂ ಮಲ್ಲಯುದ್ಧದಲ್ಲಿ ಕೊಲ್ಲದೆ ಮುಗಿಸ್ತಾ ಇದ್ದಿಲ್ಲ. ಆಚೆಯ ವ್ಯಕ್ತಿ ಸೋತ ಅಂದ್ರೆ ಸತ್ತ ಅಂತಲೇ ಅರ್ಥ, ಮತ್ತವನಿಂದ ಹೇಳಬಾರದು. ಅಂಥ ವ್ಯಕ್ತಿಗಳ ಕೈಯಲ್ಲಿ ಇಂಥ ಚಿಕ್ಕ ಮಕ್ಕಳನ್ನು ಇಡ್ತಾ ಇದ್ದಾನೆ ಕಂಸ. ಬಹಳ ತಪ್ಪು ಅಂತ ಒದರುತ್ತಾ ಇದ್ರೆ ಬಲರಾಮ ಹೇಳ್ತಾನೆ, ಬೇಡ ಚೀರಾಡಬೇಡಿ, ಮುಂದೆ ನಾವು ಅವಳನ್ನ ಇಬ್ಬರನ್ನ ಬಡಿತೇವೆ, ಚಾಣೂರನನ್ನ ಮುಷ್ಟಿಕನನ್ನ ಬಡದಾಗ ನಿಮಗೆ ಖುಷಿಯಾದಾಗ ಚೀರಲಿಕ್ಕೆ ಶಕ್ತಿ ಬೇಕಲ್ಲ, ಆದ್ದರಿಂದ ನೀವು ಶಕ್ತಿಯನ್ನು ಹಿಡ್ಕೊಳ್ಳಿ ಅಂತ. ತದನಂತರ ಯುದ್ಧ ಶುರುವಾಯಿತು, ಮಲ್ಲಯುದ್ಧ. ಮಲ್ಲಯುದ್ಧದಲ್ಲಿ ಮೊದಲು ಪ್ರಹಾರ ಯಾರು ಅಂತ ಟಾಸ್. ಅವಾಗ ಅವರಿಬ್ಬರಂದ್ರು, ಅಯ್ಯೋ ಈ ಚಿಕ್ಕ ಹುಡುಗರು ಸರಿ ಏನ್ ಜಗಳ, ಅವರೇ ಹೊಡೆಯಲಿ ಅಂದ್ರು, ಅವರೇ ಹೊಡೆಯಲಿ ಅಂದ್ರು. ಇಬ್ಬರು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿದ್ದಾರೆ. ಕೃಷ್ಣ ರಾಮರು ಒಂದೇ ಕ್ಷಣದಲ್ಲಿ ಬಂದದ್ದಾಯಿತು, ಇಬ್ಬರನ್ನ ಗಾಡಿಗೆ ಎಬ್ಬಿಸಿದ್ದಾಯಿತು. ಆ ಚಾಣೂರ ಮುಷ್ಟಿಕರ ಮುಂದೆ ಇಷ್ಟಿದ್ದಾರೆ ಇವರು, ಅವರಿಬ್ಬರನ್ನ ಎಬ್ಬಿಸ್ತಾ ಇದ್ದಾರೆ. ಅವರು ಆಕಾಶಕ್ಕೆ ಎದ್ದ ಅವರಲ್ಲಿ ಆಶ್ಚರ್ಯ ಕಣ್ಣಲ್ಲಿ, ನಾವೇನ ಹೇಳ್ತಾ ಇರೋದು ಅಂತ ಹಾಕಿ ಬಡದು ಕೊಂದು ಬಿಡ್ತಾ ಇದ್ದಾರೆ. ಸತ್ತವರ ಕಣ್ಣಲ್ಲಿ ಆಶ್ಚರ್ಯ ಕಡಿಮೆ ಇಲ್ಲ, ಆಶ್ಚರ್ಯ ತುಂಬಿತಂತೆ. ಹೇಗೆ ಸತ್ತು ಬಂದು ಗೊತ್ತಿರೋ ಸತ್ರುವುದು. ನಂತರ ಇಲ್ಲಿ ಮಿಕ್ಕ ಮಹಾಮಲ್ಲ ಭಂಗನ್ಯಾಯ ಅಂತಾರೆ. ತುಂಬಾ ಜನ ಮಲ್ಲಯೋಧರು ಇದ್ದರೆ ಎಲ್ಲರೂ ಸರಿ ಯುದ್ಧ ಮಾಡಬೇಕಾಗಿಲ್ಲ, ಅದರಲ್ಲಿ ದೊಡ್ಡವರನ್ನ ಕೊಂದ್ರೆ ಮಿಕ್ಕವರೆಲ್ಲ ಓಡಿ ಹೋಗ್ತಾರೆ, ಎಲ್ಲರೂ ಓಡಿ ಹೋದ್ರು. ಕಂಸ ನೋಡ್ತಾನೆ, ಚತುರಂಗ ಬಲ ಸೈನ್ಯವನ್ನ ಕೃಷ್ಣನ ಮೇಲೆ ಕಳಿಸಲಿಕ್ಕೆ ನೋಡಿದಾಗ ಕೃಷ್ಣ ಹಾರಿ ಬರ್ತಾ ಇದ್ದಾನೆ, ಕಂಸನ ಮೇಲೆ ಹಾರತಾ ಇದ್ದಾನೆ. ಕಂಸ ದೊಡ್ಡವ, ಕೃಷ್ಣ ಚಿಕ್ಕವ, ಹಾರಿದ ಎದೆಯ ಮೇಲೆ ಕಾಲಿಂದ ಒದ್ದ, ಎದೆಯ ಮೇಲೆ ಒದ್ದ, ಶಿಖೆಯನ್ನು ಹಿಡಿದ, ಸೆಳೆದ. ಅಲ್ಲ, ಶಿಖೆ ಸೆಳೆಯಬಹುದು, ಎದೆ ಮೇಲೆ ಕಾಲಿಂದ ಒದ್ದದ್ಯಾಕೆ ಅಂದ್ರು. ಆ ಕಂಸನೊಳಗೆ ಇನ್ನೊಬ್ಬರು ಕೂತಿದ್ರು, ಯಾರು ಭೃಗು ಮಹರ್ಷಿಗಳು, ಅವರು ದೇವರನ್ನ ಕಾಲಿಂದ ಒದ್ದವರು. ಅದಕ್ಕೆ ನೀನು ನನ್ನ ಒದ್ದದ್ದಕ್ಕೆ ನಾನು ನಿನ್ನ ಒದ್ದೆ ಅಂತ ದೇವ ಮುಯ್ಯಕ್ಕೆ ಮುಯ್ಯ ತೀರಿದ್ದು ಅಂತ ರೀತಿಯಲ್ಲಿ ಅವರ ಅನುಗ್ರಹ ಮಾಡಿದ. ಕಂಸನಿಂದ ಭೃಗು ಮಹರ್ಷಿಗಳನ್ನ ಬಿಡುಗಡೆ ಮಾಡಿ ಪೂರ್ಣಾನುಗ್ರಹ ಮಾಡಿದ ದೇವ. ಉಗ್ರಸೇನನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೊದಲು ಯಾರನ್ನ ಬಿಡುಗಡೆ ಮಾಡಿಸಿದ್ದು ಅಂದ್ರೆ, ಅಪ್ಪ ಅಮ್ಮನ್ನ ಮೊದಲು ಬಿಡುಗಡೆ ಮಾಡಿಸಿಲ್ಲಂತೆ, ಇನ್ಯಾರನ್ನ, ಉಗ್ರಸೇನನ್ನ ಬಿಡುಗಡೆ ಮಾಡಿಸಿದ. ಉಗ್ರಸೇನನಿಗೆ ಪಟ್ಟ ಕೊಡ್ತಾ ಇದ್ದಾನೆ, ತಂದೆ ತಾಯಿಗಳ ಸೆರೆ ಬಿಡಿಸಿದ. ಅವರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ತುಂಬಾ ತಡ ಆಯಿತು ಬಂದದ್ದು, ಕ್ಷಮ ಮಾಡಿ. ಅವ್ರು ಹೇಳ್ತಾರೆ, ಸ್ವಾಮಿ ನೀನು ಇಲ್ಲ ಅನ್ಬೋದು ಹೆಸರಿಗೆ ಮಾತ್ರ ಸದಾ ನಿನ್ನ ನೆನಪು ನಮಗೆ ಕೊಟ್ಟ ಅನುಗ್ರಹ ಮಾಡಿದ್ಯಪ್ಪ, ನಿನ್ನ ನೆನಪಿನಿಂದಲೇ ನಾವು ಬದುಕ, ತುಂಬಾ ಅನುಗ್ರಹ ಇವರು ಹೇಳಿದ್ರು. ತದನಂತರ ಕೃಷ್ಣ ಉಗ್ರಸೇನನಿಗೆ ಪಟ್ಟ ಕಟ್ಟಿದಾಗ ಉಗ್ರಸೇನ ಹೇಳ್ತಾನೆ, ಕೃಷ್ಣ ನಾನಲ್ಲ, ನೀನೇ ರಾಜ ಇರು. ಅವ ಕೃಷ್ಣ ಅಂದ, ಉಗ್ರಸೇನ ಈ ಯದುವಂಶದಲ್ಲಿ ಇಬ್ಬರು ಬಂದಿದ್ದೇವೆ, ಭೋಜಕರು ವೃಷ್ಣಿಗಳು ಅಂತ. ಈ ಭೋಜಕರೆಲ್ಲ, ಭೋಜ ವಂಶದವರೆಲ್ಲ ರಾಜ್ಯ ಆಳ್ಲಿಕ್ಕೆ ಬಂದಿದ್ದ ನಿರ್ಣಯ, ನಾವು ವೃಷ್ಣಿ ವಂಶದವರು, ನಮಗೆ ರಾಜ್ಯ ಆಳೋದಲ್ಲ, ಸೇವಕರು ನಾವು. ನೋಡು ನಾನು ಸೇವಕನಷ್ಟೇ, ನೀನು ರಾಜ ಅಂತ ಕೂಡಿಸಿದ. ಎಲ್ಲರಿಗೂ ಹೌದು ಅನಿಸುವ ರೀತಿಯಲ್ಲಿ ಸಲಾಮ್ ಮಾಡಿದ, ಎಲ್ಲರೆದುರಿಗೆ ರಾಜನಿಗೆ ನಮಸ್ಕಾರ ಮಾಡಿ ನೀನೇ ರಾಜ ಅಂತ ಹೇಳಿದ. ಈ ರೀತಿಯಲ್ಲಿ ಹೇಳಿದ ಮೇಲೆ ಕೃಷ್ಣನಿಗೆ ಉಪನಯನಕ್ಕೆ ಸಂಕಲ್ಪ ಆಯಿತು. ಇನ್ನ ಉಪನಯನ ಆಗಿಲ್ಲ ಮಹಾನುಭಾವನಿಗೆ. ಉಪನಯನ ಮಾಡಿದರು. ಆವಾಗ ನೋಡುತ್ತಾರೆ ಇವನಿಗೆ ಓದು ಹೇಳಿಕೊಡ್ಬೇಕು, ಜಗತ್ತಿಗೆ ಓದು ಹೇಳಿಕೊಡುವವ, ಇವನಿಗೆ ಓದು ಯಾರು ಹೇಳಿಕೊಡುತ್ತಾರೆ? ಅದಕ್ಕೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ ಸಾಂದೀಪಿನಿ ಆಚಾರ್ಯರು. ಎಲ್ಲರೂ ಪ್ರೀ ಪ್ಲ್ಯಾನ್ಡ್, ಎಲ್ಲರೂ ಸುಮ್ಮನೆ ಆವಾಗಿಂದ ನಾವು ಸೆಲೆಕ್ಷನ್ ಮಾಡಿದ್ದಲ್ಲ, ಜನ್ಮ ಜನ್ಮಗಳಿಂದ ತಪಸ್ಸು ಮಾಡಿ ಬಂದವರೆಲ್ಲ ಬಂದಿದ್ದಾರೆ, ಸೀನಿಯರ್ ಕ್ಯಾಂಡಿಡೇಟ್ಸ್ ಎಲ್ಲ. ಅಲ್ಲಿ ಬಂದಾಗ ಅವರತ್ರ ಬರ್ತಾರೆ, ಅವ್ರು ನೋಡಿದ ಕೂಡಲೇ ಇವ ಪಾಠ ಓದಲಿಕ್ಕೆ ಬಂದವನಲ್ಲ, ಪಾಠ ಹೇಳ್ಕೊಡುವವ ಅಂತ ಅವ್ರಿಗೆ ಅರ್ಥ ಆಯಿತು. ತಮಗೆ ಗೊತ್ತಿದ್ದೆಲ್ಲ ಆತ ದೇವರ ಮುಂದೆ ಇಡಲಿಕ್ಕೆ 48 ದಿನ ಹಿಡಿತವರಿಗೆ. ನಂತರ ಕೃಷ್ಣ ಅಂತಾನೆ, ಸ್ವಾಮಿ ಗುರುದಕ್ಷಿಣೆಯನ್ನು ಕೊಡಲಿ. ಅವರಂದ್ರೆ ನಾನು ಗುರುವಾದ್ರೆ ತಾನೇ ನೀನು ದಕ್ಷಿಣೆ ಕೊಡಲಿಕ್ಕೆ ಬೇಕಾಗಿಲ್ಲಯ್ಯ, ಆದರೆ ನನ್ನ ಹೆಂಡತಿಗೆ ಒಂದು ಆಸೆ ಇದೆ ನೋಡು. ಹೋಗಿ ಕೇಳ್ತಾರೆ, ತಾಯಿ ಏನು ಆಸೆ? ಏನಿಲ್ಲಪ್ಪ, ನನ್ನ ಒಬ್ಬ ಮಗ ಅವನನ್ನು ಪಂಚಜನ ಎಂಬ ರಾಕ್ಷಸ ಹೊತ್ತುಕೊಂಡು ಹೋಗಿದ್ದಾನೆ, ಏನಾಗಿದ್ದಾನೋ ಗೊತ್ತಿಲ್ಲ, ತಂದು ಕೊಡ್ತೀಯಾ ನನ್ನ ಮಗನನ್ನು? ಸರಿ ಕೃಷ್ಣ, ಆ ಪಂಚಜನ ರಾಕ್ಷಸ ಅಂತ ಹೋಗ್ತಾ ಇದ್ದಾರೆ ಸಮುದ್ರದಲ್ಲಿ, ಅವನ ಸಂಹಾರ ಮಾಡಿ ಅವನ ಹೊಟ್ಟೆಯಲ್ಲಿರುವ ಪಾಂಚಜನ್ಯ ಶಂಖವನ್ನು ತಗೊಂಡ. ನಂತರ ಯಮಧರ್ಮರಾಜರ ಹತ್ರ ಹೋಗ್ತಾ ಇದ್ದಾರೆ, ಯಮಧರ್ಮರಾಜರ ಹತ್ರ ಹೋದರೆ ಯಮಧರ್ಮರಾಜರು ಸತ್ಕಾರವನ್ನು ಮಾಡಿ, ಸ್ವಾಮಿ ಬಂದ ಕಾರಣ ಏನು? ಆ ಮಗನ ಕೊಡಯ್ಯ, ಆ ಕೊಟ್ಟ ಕೂಡಲೇ ಆ ಮಗುವನ್ನು ಕರ್ಕೊಂಡು ಬಂದು ಸಂದೀವಿನಿ ಆಚಾರ್ಯರಿಗೆ ಸತ್ತ ಮಗುವನ್ನು ಬದುಕಿಸಿಕೊಟ್ಟ ಅಪರೂಪದ ಗುರುದಕ್ಷಿಣೆ ಕೊಟ್ಟ ವಿದ್ಯಾರ್ಥಿ ನಮ್ಮ ಕೃಷ್ಣ ಅಂದರು. ಇಷ್ಟೆಲ್ಲ ಆದ ಮೇಲೆ ಕೃಷ್ಣನ ಚರಿತ್ರೆ ಪೂರ್ವಾರ್ಧಕ್ಕೆ ಬರ್ತಾ ಇದೆ. ಅದರಲ್ಲಿ ಅಕ್ರೂರನನ್ನು ದುರ್ಯೋಧನನನ್ನು ಸರಿ ಮಾಡಲಿಕ್ಕಾಗಿ ಧೃತರಾಷ್ಟ್ರನಿಗೆ ಉಪದೇಶ ಕೊಟ್ಟು, ಬಾ ನಿನ್ನ ಮಕ್ಕಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ, ಗಲಾಟೆ ಸರಿ ಮಾಡಿಕೋ ಅಂತ ಹೇಳಿ ಕಳಿಸಿ ಕುಬುಜಿಯಾಗೆ ಅನುಗ್ರಹ ಮಾಡಲಿಕ್ಕೆ ಹೊರಟ ಅಂದರು. ಇಷ್ಟಕ್ಕೆ ಪೂರ್ವಾರ್ಧ ಮುಗಿಯುತ್ತೆ, ನಂತರ ಉತ್ತರಾರ್ಧ ಚುರುಬೇಗ ಹೋಗೋಣ. ಯಾಕೆ? ಪೂರ್ವಾರ್ಧ ಎಷ್ಟಿದೆಯೋ ಉತ್ತರಾರ್ಧವೂ ಅಷ್ಟೇ ಇದೆ. ಕಾರಣಾಮಕ ಭಗವಂತ ಸ್ವಲ್ಪ ಅಂತ ಹೇಳುತ್ತಾ ಇದ್ದಾನಾದ್ದರಿಂದ ಸ್ವಲ್ಪ ಹೊತ್ತಿನಲ್ಲಿ ಉತ್ತರಾರ್ಧ ನೋಡೋಣ. ಕಂಸನ ಹೆಂಡತಿಯರು ಅಸ್ಥಿ ಪ್ರಾಸ್ತಿ, ಅವರಿಬ್ಬರು ಜರಾಸಂಧನ ಮಕ್ಕಳು. ಅವರಿಬ್ಬರು ತನ್ನ ಗಂಡನನ್ನು ಕೊಂದದು ಕೃಷ್ಣ ಅಂತ ಜರಾಸಂಧನಿಗೆ ಹೇಳಿದ ಕೊಡಲೇ ಜರಾಸಂಧನಿಗೆ ಸಿಟ್ಟು ಬಂದು ಕೃಷ್ಣನ ಮೇಲೆ ತುಂಬಾ ಸಲ ದಾಳಿಗೆ ಬಂದ. ಒಂದೊಂದು ಸಲ ಬರುವಾಗಲೂ 18 ಅಕ್ಷೋಹಿಣಿ ಸೈನ್ಯಗಳನ್ನು ತತ್ತಿದ್ದ. ಇದ್ದ ಕಡೆ ಇಬ್ಬರು ಸಂಹಾರ ಮಾಡಿ ಕಳಿಸ್ತಾ ಇದ್ರು. ಒಂದು ದಿನ ಬಲರಾಮ ಕೃಷ್ಣನಿಬ್ಬರು ಸೇರಿ ಗೋಮಂತ ಪರ್ವತಕ್ಕೆ ಬರ್ತಾ ಇದ್ದಾರೆ. ಗೋಮಂತ ಪರ್ವತದಲ್ಲಿ ವಿಹಾರ ಮಾಡಿ ಗರುಡದೇವರಿಟ್ಟ ಕಿರೀಟವನ್ನು ಸ್ವೀಕಾರ ಮಾಡಿ ಅದೇ ಸಮಯಕ್ಕೆ ಗರುಡದೇವರಿಗೆ ಅನುಗ್ರಹ ಮಾಡಿದರು. ತಿರುಗಿ ಬರ್ತಾ ಇದ್ದಾರೆ. ಮಾರನೇ ಸಲ ಕಾಲ ಯವನ ಯುದ್ಧಕ್ಕೆ ಬಂದರೆ ಅರ್ಧರಾತ್ರಿಯಲ್ಲೇ ದ್ವಾರಕಾ ಪಟ್ಟಣವನ್ನು ಸಮುದ್ರ ಮಧ್ಯದಲ್ಲಿ ನಿರ್ಮಾಣ ಮಾಡಿ ಎಲ್ಲರನ್ನ ಅಲ್ಲಿ ಕಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಶಕ್ತಿ ಎಂಥದ್ದು ಅಂದರೆ ದ್ವಾರಕಾ ಪಟ್ಟಣವನ್ನು ರಾತ್ರೋರಾತ್ರಿ ನಿರ್ಮಾಣ ಮಾಡಿ ರಾತ್ರೋರಾತ್ರಿ ಎಲ್ಲರನ್ನ ಶಿಫ್ಟ್ ಮಾಡಿದ್ರು. ಎಲ್ಲಿಂದೆಲ್ಲಿಗೆ? ಎಲ್ಲಿ ವೃಂದಾವನ, ಎಲ್ಲಿ ದ್ವಾರಕಾ, ಏನು ಎಲ್ಲರೂ ಕೂಡ ಬೆಳಿಗ್ಗೆ 7 ಮತ್ತೆ ಅಲ್ಲಿ ಹೋದರೆ ರೂಮ್ಸ್ ಎಲ್ಲ ಅಲಾಟ್ ಮಾಡೋರು ಮನೆಗಳಲ್ಲಿ, ಈ ಮನೆ ನಂದು ಆ ಮನೆ ನಿಂದು ಹಾಗೆ ಹೀಗೆ ಇದು ಕೊಡ್ತೀರಾ ಪ್ರಿಫರೆನ್ಸು ಅದರಲ್ಲಿ ಮತ್ತು ರೆಕಮೆಂಡೇಶನ್ಸು ಯಾವ ಇಲ್ಲ. ಅವರು ಕಣ್ಣು ಬಿಚ್ಚೋದ್ರೊಳಗೆ ಯಾವ ಯಾವ ರೂಮ್ ದೇವರು ಅಲಾಟ್ ಮಾಡಿದ್ದೋ ಮನೆಗಳು ಆ ಮನೆಗಳಲ್ಲಿ ಎದ್ದರಂತೆ. ಅವರ ಸಾಮಾನು ಕೂಡ ಸೆಟ್ ಆಗೋಗ್ಬಿಟ್ಟಿದೆ. ಮನೆ ಶಿಫ್ಟ್ ಮಾಡಿದರೆ 3 ಹಿಡಿಯುತ್ತೆ ಮನೆ ಸೆಟ್ ಮಾಡಿಕೊಳ್ಳಿಕ್ಕೆ. ಆ ಇಲ್ಲ, ಎಲ್ಲ ಸೆಟ್ ಆಗೋಗಿದೆ. ಫಸ್ಟ್ ಕ್ಲಾಸ್ ಯೋಗೈಶ್ವರ್ಯದಿಂದ ಎಲ್ಲರನ್ನ ಅನುಗ್ರಹ ಮಾಡಿದ. ಮಥುರಾ ಪಟ್ಟಣದಲ್ಲಿ ಒಬ್ಬನೇ ಇದ್ದ. ಹೊರಗೆ ಬಂದು ಕಾಲಯವನನಿಗೆ ಕಾಣಿಸ್ತಾ ಇದ್ದಾನೆ. ಕಾಲಯವನ ನೋಡ್ತಾ ಇದ್ದಾನೆ, ಯಾರಿವ ಹೊರಗೆ ಬರ್ತಾ ಇದ್ದಾನಲ್ವ ಅಂತ ನೋಡಿದ್ರೆ ಸುಂದರವಾದ ಯುವಕ. ಅದನ್ನು ನೋಡಿ ಕಾಲಯವನನ ಬಾಯಿಯಿಂದ ಬರುವ ಮಾತು, ದರ್ಶನೀಯ ತಮಂ ಶ್ಯಾಮಂ. ಶ್ಯಾಮ ಬಣ್ಣದಲ್ಲಿದ್ದಾನೆ, ನೀಲಿ ಬಣ್ಣ, ನೋಡ್ಲೇಬೇಕಾದ ಮನುಷ್ಯನಯ್ಯ. ಎಷ್ಟು ಚೆನ್ನಾಗಿದ್ದಾನೆ, ನಾರದರು ಹೇಳಿದ್ರು ಕಾಲಯವನಿಗೆ, ಯಾವ ಗಂಡಸನ್ನ ನೋಡಿದಾಗ ಗಂಡಸಾದ ನಿನಗೇನೆ ಅವನನ್ನ ಮತ್ತೋ ಮತ್ತೋ ನೋಡಬೇಕಂತ ಆಸೆ ಬರುತ್ತೋ ಅವನೇ ಕೃಷ್ಣ. ಅಂಥ ಸುಂದರವಾಗಿದ್ದಾನೆ ಕೃಷ್ಣ. ಆ ಕೃಷ್ಣ ಓಡ್ಲಿಕ್ಕೆ ಶುರು ಮಾಡಿದ, ಇವನು ಓಡಿದ. ಮುಚುಕುಂದರಾಗನ ಗುಹೆಗೆ ಬಂದರು. ಅಲ್ಲಿ ಮುಚುಕುಂದರಾಗ ಮಲಗಿದ್ದರೆ ಕೃಷ್ಣ ತನ್ನ ಆಭರಣಗಳನ್ನು ಆತನ ಮೇಲೆ ಹೊದಿಸಿದ. ಹೊದಿಸಿದ್ದಕ್ಕೆ ಅವ ಬಂದು ಒದ್ದ. ಇವನು ಎದ್ದರು ನೋಡಿದ್ರು ಅವ ಸುಟ್ಟು ಬಿದ್ದ. ಮುಚುಕುಂದ ರಾಜನಿಗೆ ಅನುಗ್ರಹ ಮಾಡಿ ನಂತರ ಜರಾಸಂಧನ ಕೈಗೆ ಸಿಗದೆ ಓಡುತ್ತಾನೆ ಭಗವಂತ. ಅದಕ್ಕೆ ಉತ್ತರಾದ ಕಡೆಯಲ್ಲಿ ಭಗವಂತನಿಗೆ ಒಂದು ವಿಶಿಷ್ಟ ಹೆಸರಿದೆ, ರಣಛೋಡ ಅಂತ. ರಣದಲ್ಲಿ ಬೆನ್ನು ತೋರಿಸಿ ಓಡಿದವ ಅಂತ ದೇವರಿಗೆ ದೊಡ್ಡ ಬಿರುದ. ರಣಛೋಡಕ್ಕೆ ಜೈ ಅಂತಾರಲ್ಲಿ. ಆ ರೀತಿಯಲ್ಲಿ ಕೃಷ್ಣ ಓಡಿ ಮತ್ತು ಗೋಮಂತ ಪರ್ವತಕ್ಕೆ ಎಲ್ಲರನ್ನ ಕರ್ಕೊಂಡು ಹೋಗಿ ಆ ಸೈನ್ಯವನ್ನ ಧ್ವಂಸ ಮಾಡಿ ತಿರುಗಾ ಮನೆಗೆ ಬರ್ತಾರೆ. ಆ ಪರ್ವತವನ್ನೇ ತುಪ್ಪ ಹಾಕಿ ಬೆಂಕಿ ಎಣ್ಣೆ ಹಾಕಿ ಸುಡುತ್ತಾನೆ. ಕೃಷ್ಣ ಸತ್ತು ಹೋದ ಅಂತ ಹಿಂದಕ್ಕೆ ಹೋದರೆ ಕೃಷ್ಣ ತಾನಾಗಿ ಬಂದು ಬಿಡುತ್ತಾನೆ. ಈ ರೀತಿಯಲ್ಲಿ ಜರಾಸಂಧಾನಿಗಳಿಗೆ ಕೃಷ್ಣ ಹೆದರ್ಕೊಂಡ ಎಂಬ ಭ್ರಾಂತಿಯನ್ನ ಹುಟ್ಟಿಸಿದ ಕೃಷ್ಣ. ಇಷ್ಟೆಲ್ಲ ಆದ ಕೂಡಲೇ ರೇವತ ಮಹಾರಾಜ ಕೃತಯುಗದ ಕನ್ಯೆಯನ್ನು ಹಿಡ್ಕೊಂಡು ಬ್ರಹ್ಮದೇವರ ಹತ್ರ ನನ್ನ ಮಗಳಿಗೆ ಯಾರು ವರ ಅಂತ ಕೇಳಲಿಕ್ಕೆ ಹೋದಾಗ ಸ್ವಲ್ಪ ಕಾಲ ಕೂತಿದ್ರು. ಅವಾಗ ಮತ್ತು ಕೇಳಿದರೆ, ನೀನು ಕೂತ ಸ್ವಲ್ಪ ಕಾಲದಲ್ಲೇ ಯುಗಗಳು ಕಳೆದು ಹೋಗಿದೆಯ, ಬಲರಾಮನಿದ್ದಾನೆ ಮಾಡು ಅಂದಾಗ ಬಲರಾಮನ ಹತ್ತಿರ ಕರ್ಕೊಂಡು ಬಂದರು. ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿ ಮೊಣಕಾಲಿಗೆ ಬರ್ತಾನೆ ಹುಡುಗ. ಆಕೆ ಕೃತಯುಗದ ಆಕೆ, ಈತ ದ್ವಾಪರ ಯುಗದ ಆತ. ಅದಕ್ಕೆ ನೇಗಿಲನ್ನು ಭುಜಕ್ಕೆ ಹಾಕಿ ಸೆಳೆದರೆ ಸರಿಯಾಗಿ ತನ್ನ ಭುಜಕ್ಕೆ ಬಂದಂತೆ. ನೀವು ಟ್ರೈ ಮಾಡ್ಬೋದು, ಯಾರಾದರೂ ಎತ್ತರ ಇದ್ರೆ ಸ್ವಲ್ಪ ಸೆಳೆದರೆ ಸರಿ ಹೋಗುತ್ತೆ. ಆ ರೀತಿಯಲ್ಲಿ ಆಕೆಯನ್ನು ಮದುವೆ ಆಗ್ತಾ ಇದ್ದಾರೆ. ಇನ್ನು ಈತನಿಗೆ ಮದುವೆ ಆಗಬೇಕು ಅನ್ನೋದರೊಳಗೆ ಪತ್ರ ಬರ್ತಾ ಇದೆ ರುಕ್ಮಿಣಿ ದೇವಿಯಿಂದ. ಸುತ್ವ ಗುಣ ಭುವನ ಸುಂದರ ಸಂಗಮಸ್ತೆ. ಹೇ ಸ್ವಾಮಿ, ನಿನ್ನ ಗುಣಗಳನ್ನು ಕೇಳಿ 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 ನಿನ್ನಲ್ಲಿ ನಾನು ಭಕ್ತಿಯಿಂದ ಪ್ರೀತಿಯನ್ನು ಮಾಡ್ತಾ ಇದ್ದೇನೆ. ಹರಿಯೇ, ನನ್ನ ಬಂದು ಕರ್ಕೊಂಡು ಹೋಗು. ಈ ಶಿಶುಪಾಲನಿಗೆ ನನ್ನನ್ನು ಯಜ್ಞಶೇಷವನ್ನು ನಾಯಿಗೆ ಕೊಟ್ಟಂತೆ ಕೊಡ್ತಾ ಇದ್ದಾರಪ್ಪ, ಆದ್ದರಿಂದ ನೀನು ಬಂದು ಕರ್ಕೊಂಡು ಹೋಗು. ಒಂದು ವೇಳೆ ಬಾರದಿದ್ದರೆ ವ್ರತಕೃಶ, ವ್ರತವನ್ನು ಮಾಡಿ ಉಪವಾಸ ವ್ರತದಿಂದ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಅಲ್ಲ, ನಾನು ಬಂದರೆ ಅಲ್ಲೆಲ್ಲ ಜಗಳ ಆದರೆ ರಕ್ತಪಾತ ಆಗುತ್ತಲ್ಲ. ಇಲ್ಲ, ನಾನು ಕೋಟೆಯ ದುರ್ಗಾದೇವಿಯ ಪೂಜಾ ಮಾಡಲಿಕ್ಕೆ ಹೊರಗೆ ಬರ್ತೇನೆ, ಅವಾಗ ಕರ್ಕೊಂಡು ಹೋದ್ರೆ ಸಾಕು ಅಂತ ಆಕೆ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯ, ಆಕೆ ಪತ್ರ ಬರೀತಾಳಲ್ವ ದೇವರಿಗೆ, ರುಕ್ಮಿಣಿ ದೇವಿ ದೇವರಿಗೆ ಬರೆದ ಪತ್ರ, ಅದರ ಹೆಸರೇನು? ಅಲ್ಲ, ನೀವೇನಂತೇನ, ಏನ್ ಪತ್ರ ಅಂತ ಕರಿತೀರ ಅದನ್ನ? ಹೌದ್ರಿ, ಪ್ರೇಮ ಪತ್ರನ? ಸ್ವಲ್ಪ ಇನ್ನ ಸ್ವಲ್ಪ ಫಾರ್ವರ್ಡ್ ಹೋಗಿ ಲವ್ ಲೆಟರ್ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಲವ್ ಲೆಟರ್ ಶುರುವಾಗಿದ್ದೆ ಅಲ್ಲಿಂದ ಅಂತ ಹೇಳೋರು. ಹೌದಾ? ಈ ಥರ ಮಾಡಿದರೆ, ಈ ಥರ ಮಾತಾಡಿಕೊಂಡ್ರೆ ನಮಗೆ ಪ್ರತ್ಯೇಕ ನರಕ ಇರುತ್ತೆ, ಮತ್ತು ನಾನ್ ರಿಟರ್ನಬಲ್ ಬೇಸಿಸ್ ಕೊಚ್ಚಿ ಹಾಕ್ಬಿಡ್ತಾರೆ ನಮ್ಮನ್ನ. ರುಕ್ಮಿಣೀ ದೇವಿ ಬರೆದ ಪತ್ರವನ್ನ ಲವ್ ಲೆಟರ್ ಅಂತ ಏನು, ಈ ಕಂಡ ಕಂಡ ಕಸದಂತೆ ಇರುವ ಲವ್ ಲೆಟರ್ ಅಂತ ಯಾರಾದರೂ ಶಬ್ದ ಪ್ರಯೋಗ ಮಾಡಿದರೆ ಮತ್ತು ಯಾವ ಜನ್ಮಕ್ಕೂ ನಾಲಿಗೆ ಇಲ್ಲದೆ ಕೊಚ್ಚೆ ಹಾಕ್ತಾರೆ. ಸರಿ, ನೀವೇ ಹೇಳಿಯಪ್ಪ. 80 ವರ್ಷ ಮುದುಕ, ಇಬ್ಬರು ಗಂಡ ಹೆಂಡತಿ. ಆ ಮುದುಕಿ ಗಂಡನಿಗೆ ಪತ್ರ ಬರುತ್ತೆ, ಅದನ್ನು ಲವ್ ಲೆಟರ್ ಅಂತ ಕರಿತೀರಿ. ಹೆಂಡತಿ ಗಂಡನಿಗೆ ಬರೆದ ಪತ್ರ ಪ್ರೇಮ ಪತ್ರವ? ಆ ರೀತಿ ವ್ಯವಹಾರ ಇದೆಯಾ ನಿಮ್ಮ ಹತ್ರ? ಇಲ್ಲಲ್ಲ. ಮತ್ತೆ ಇವರಿಬ್ಬರು ಅನಾದಿ ದಂಪತಿಗಳು. ಆಕೆ ನೀರಿನಿಂದ ಸಮುದ್ರದಿಂದ ಬರುವಾಗಲೇನೆ ಕಂಠದಲ್ಲಿ ಮಾಂಗಲ್ಯ ಸೂತ್ರ ಇತ್ತು, ಇವರು ಮದುವೆ ಆಗದೆ ಇರುವ ಕ್ಷಣವೇ ಇಲ್ಲ ಅಂಥ ಕಾಲಕ್ಕೆ ಹೆಂಡತಿ ಬಂದು ಗಂಡನಿಗೆ ಪತ್ರ ಬರೆದರೆ ಅದನ್ನ ಲವ್ ಲೆಟರ್ ಅಂತ ಕರೆದರೆ ದೇವತೆಗಳು ಸುಮ್ಮನೆ ಇರ್ತಾರ, ಕತ್ತರಿಸಿ ಹಾಕ್ತಾರೆ. ಯಾಕಂದ್ರೆ ಅಂಥ ಏನಾದರೂ ನಿಮ್ಮ ತಲೆಯಲ್ಲಿ ಬಂದಿತ್ತು ಅಂತ ಎಚ್ಚರ ಕೊಡ್ತಾ ಇದ್ದೇನೆ. ಪುರಾಣ ಕೇಳಿ ಉದ್ಧಾರ ಆಗದಿದ್ರು ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು. ಸರಿ, ಒಳ್ಳೆ ಪತ್ರ. ಅದಕ್ಕೆ ಆ ಪತ್ರ ತಂದು ಕೂಡಲೇ ತಂದ ಬ್ರಾಹ್ಮಣ, ಸ್ವಾಮಿ ನಿನಗೆ ಬರೆದ ಪತ್ರ. ಅವ ದೇವ ಅಂದ, ಅದು ನನಗೆ ಬರೆದ ಪತ್ರ ಅಲ್ಲ, ನಿಮಗೆ ಬರೆದ ಪತ್ರ. ಅದು ನನ್ನ ನೆಪದಿಂದ ನಿಮಗೆ ಬರೆದದ್ದು. ಪರ್ಸನಲ್ ಲೆಟರ್ ಸ್ವಾಮಿ. ಇಲ್ಲಯ್ಯೋ, ಇದು ನಿಮಗೆ ಬರೆದ, ನೀನೇ ಓದು ಅಂದ್ರು. ಚೆನ್ನಾಗಿ ಗಟ್ಟಿಯಾಗಿ ಓದಿದ್ರು. ಹುಡುಗಿ ಕಳಿಸಿದ ಪತ್ರ ಹುಡುಗನಿಗೆ ಇನ್ನೊಬ್ಬರು ಓದ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ, ನಮಗೆ ದೇವರ ಮೇಲೆ ಭಕ್ತಿ ಬರ್ತಾ ಇಲ್ಲ, ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಹೇಳ್ತಾ ಇದ್ದಾಳೆ, ನಿನ್ನ ಕುರಿತು ಕೇಳಿ 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 ನಿನ್ನ ಮೇಲೆ ಪ್ರೀತಿ ಬಂದಿದೆ ಹರಿಯೇ ಅಂತ ಹೇಳಿದ್ದು ನಮಗೆ ನಾಲ್ಕು ವೇದಗಳ ಸಾರ ಆ ಪತ್ರದಲ್ಲಿದೆ. ಸರಿ, ಆ ಪತ್ರ ತಂದವರಿಗೆ ಸ್ವಾಮಿ ಅನುಗ್ರಹ ಮಾಡಿದ, ಕೈ ಕುಲುಕಿದ, ಪತ್ರದ ಹಿಂದೆ ಪತ್ರ ಬರೆದ, ಕಳಿಸಿಕೊಟ್ಟ. ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಗೊತ್ತಾ ಆ ಕೈ? 2 ತಿಂಗಳ ಪರ್ಯಾಯ, 2 ವರ್ಷದ ಪರ್ಯಾಯ ಮಾಡಿದ ಕೈ ಅದು. ವಾದಿರಾಜ ಗುರು ಸಾರ್ವಭೌಮರೇ ಅಲ್ಲಿ ಬಂದದ್ದು, ಆ ಪತ್ರವಾಹಕರಾಗಿ ಬಂದದ್ದು. ಈಗಲೂ ಕೂಡ ಪಂಡರಾಪುರದಲ್ಲಿ ಪಾಂಡುರಂಗನಿಗೆ ಯಾರು ಪೂಜೆ ಮಾಡ್ತಾರೆ ಗೊತ್ತಾ? ಆ ಬ್ರಾಹ್ಮಣನ ವಂಶದವರೇ ಪೂಜೆ ಮಾಡೋದು. ಯಾರು ಪತ್ರ ಇಲ್ಲ, ನನಗೆ ಗೊತ್ತಿದ್ದಿಲ್ಲ, ಪಂಡರಾಪುರಕ್ಕೆ ಹೋದ ಮೇಲೆ ಗೊತ್ತಾಯಿತು. ಆ ಅರ್ಚಕರೇ ಹೇಳಿದ್ರು, ನಾವು ಆ ಬ್ರಾಹ್ಮಣ ಅಗ್ನಿದ್ಯೋತರ ಎಂಬ ಬ್ರಾಹ್ಮಣನ ವಂಶದವರು, ನಾವು ಬಿಟ್ಟರೆ ಬೇರೆಯವರು ಮುಟ್ಲಿಕ್ಕಿಲ್ಲ, ಅದು ವಿಠಲನ ಕರಾರ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪತ್ರ ಬಂತು. ಕೃಷ್ಣ ಬಂದ, ಎಲ್ಲರ ಎದುರಿಗೇನೆ ದುರ್ಗಾ ಪೂಜೆಯನ್ನು ಮಾಡಿಕೊಂಡು ಬರತಕ್ಕಂಥ ರುಕ್ಮಿಣಿ ದೇವಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಗೆ ಬಂದು ದುರ್ಗಾದೇವಿ ಯಾರು? ನಮ್ಮ ರುಕ್ಮಿಣಿ ದೇವಿ. ಎಲ್ಲರೂ ನೋಡ್ತಾ ಇದ್ದಾರೆ, ಕೃಷ್ಣ ಬಂದರೆ ಖಡ್ಗ ಹಾರಿಸಬೇಕು ಅಂತ ಖಡ್ಗ ಹಿಡ್ಕೊಂಡೇ ಇದ್ದಾರೆ. ರುಕ್ಮಿಣಿ ದೇವಿ ನೋಡಿದಂತೆ, ನಿಮ್ಮ ಹಣೆ ಬರಕ್ಕೆ ದೇವರ ಯಾಕೆ, ನಾನು ಸಾಲದೆ? ಒಂದು ಸಲ ಕಣ್ಣಿಂದ ನೋಡಿದ ಕೂಡಲೇ ಈಕೆ ಯಾರು? ಬುದ್ಧಿಗೆ ಅಭಿಮಾನಿನಿ ರುಕ್ಮಿಣಿ ದೇವಿ. ಎಲ್ಲರ ಮೈಂಡ್ ಬ್ಲ್ಯಾಂಕ್, ಎಲ್ಲರೂ ಖಡ್ಗ ಹಿಡ್ಕೊಂಡೇ ಇದ್ದಾರೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಕೃಷ್ಣ ನಿಧಾನಕ್ಕೆ ಬಂದ, ಕರ್ಕೊಂಡ, ನೋಡ್ತಾನೆ ಇದ್ದಾರೆ, ಹೋದೆ ಹೋದ. ಆದ ಮೇಲೆ ಮತ್ತು ಒಂದು ನೋಟ ಬೀರಿದರೆ ಬುದ್ಧಿ ಕೆಲಸ ಮಾಡಿ ಶುರು ಆಯಿತು. ಎಲ್ಲಿ ಕೃಷ್ಣ? ಹೋಗೆ. ನಂತರ ರುಕ್ಮಿ ಬಂದ, ಕೃಷ್ಣನಿಂದ ಅವಮಾನಿತನಾದ, ಯುದ್ಧಕ್ಕೆ ಬಂದ, ಸೋತ, ಕೃಷ್ಣ ಕೊಲ್ಲಲಿಕ್ಕೆ ಹೋದ. ಹೋದಾಗ ರುಕ್ಮಿಣಿ ದೇವಿ ಅಂತಾಳೆ, ಬೇಡ ಕೃಷ್ಣ, ಅಣ್ಣ ಕೊಲ್ಲಬೇಡ. ಅಯ್ಯೋ, ರುಕ್ಮಿಣಿ ದೇವಿಗೂ ಪಾಪ ಮೋಹ ಬಂತೇನೋ ಅಣ್ಣನ ಮೇಲೆ ಅಂದ್ರೆ, ಅಲ್ಲ, ಈಗ ಕೊಂದ್ರೆ ಸೂತಕ ಬರುತ್ತೆ ಮತ್ತು ಮದುವೆ ಇದ್ದಂಗೆ ಆಗುತ್ತೆ, ನಂತರ ಕೊಂದ್ರ ಆಯ್ತಯ್ಯ ಅಂತ. ನಂತರ ವಿಶೇಷವಾಗಿ ಬಲರಾಮ ದೇವರು ಬರ್ತಾ ಇದ್ದಾರೆ. ಬಲರಾಮ ದೇವರು ಬಂದು ರುಕ್ಮಿಣಿ ದೇವಿಯನ್ನ, ಕೃಷ್ಣನನ್ನ ಕರ್ಕೊಂಡು ಬಂದು ವಿಶೇಷವಾಗಿರ್ತಕ್ಕಂಥ ಮಾಂಗಲ್ಯ ಬಂಧನವನ್ನು ಮಾಡಿಸ್ತಾ ಇದ್ದಾರೆ. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾಸ. ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ನಾವು ಮದುವೆ ಮಾಡಿಕೊಳ್ತಾ ಇರೋದು ಸುಮ್ಮನೆ ಅಲ್ಲ. ಹೇಳ್ತಾರೆ, ಭಕ್ತರಿಗಾಗಿ ಮದುವೆ ಹದುಬಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ ಅಂತ. ಈ ರೀತಿಯಲ್ಲಿ ಶ್ರೀಕೃಷ್ಣನ ವಿಸ್ತಾರವಾಗಿರ್ತಕ್ಕಂಥ ಮದುವೆಯ ಘಟ್ಟಕ್ಕೆ ದಶಮ ಸ್ಕಂಧವನ್ನು ನಿಲ್ಲಿಸಲಾಗ್ತಾ ಇದೆ. ಇನ್ನು ತುಂಬ ಇದೆ. ಎಷ್ಟು ಇದೆ ಅಂದರೆ ಇಡೀ ದಶಮ ಸ್ಕಂಧ ಒಂದೇ 1 ವರ್ಷ ಹೇಳಿದರೂ ಸಾಲಲ್ಲ. ಅಷ್ಟು ರಹಸ್ಯಗಳು ಕೂತಿವೆ, ತತ್ವವೆಲ್ಲ ಕೂತಿದೆ. ಅಂಥ ದಶಮಸ್ಕಂಧ ಭಾಗವತವನ್ನು 5 ದಿವಸಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನೋಡಿದ್ದಾಯಿತು. ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಸಮಿತಿಯವರು ಮತ್ತು ನಮ್ಮ ಪ್ರಹ್ಲಾದವರು ಮತ್ತು ಈ ಮಾತಿಗೆ ಹೋಗೊಟ್ಟು ಬಂದು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ರಾಯಚೂರಲ್ಲಿ ಎಷ್ಟು ಜನ ಕೇಳ್ತಾರೆ ಅಂತ ಸಂಶಯ ಬರ್ತಾ ಇದೆ. ಸಾಮಾನ್ಯವಾಗಿ ಆದರೆ ಪ್ರವಚನಕ್ಕೆ ಕೂತಾಗ ನಾವು ಟೈಮ್ ಕಡೆ ನೋಡ್ತಾ ಇರ್ತೀವಿ, ನಾವು ನೋಡಬೇಕು. ಕೆಲವು ಕಡೆ ಹಾಗಲ್ಲ, ನಾವು ನಿಮ್ಮನ್ನು ನೋಡಿದ್ರೆ ಸಾಕು, ಅದು ನೀವೇ ಟೈಮ್ ನೋಡ್ತಾ ಇರ್ತೀರಿ ಯಾವಾಗ ಬಿಡ್ತಾರ ಅಂತ. ಆ ಪ್ರಸಕ್ತಿ ಇಲ್ಲಿ ಬರ್ತಾನೇ ಇಲ್ಲ, ಎಲ್ಲರೂ ಟೈಮ್ ಕಡೆ ನೋಡ್ತಾ ಇಲ್ಲ, ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ. ಭಗವಂತ ನಿಮ್ಮೆಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿ ಭಗವಂತನನ್ನು ಹುಡುಕುವ ಮಾರ್ಗ ಎಲ್ಲವನ್ನು ಕೂಡ ಭಗವಂತ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಅಷ್ಟೇ ಅಲ್ಲದೆ ಈ ಒಂದು ಜ್ಞಾನ ಕಾರ್ಯವನ್ನು ಸತತ ನಡೆಸಿ ಜನರ ಉದ್ಧಾರಕ್ಕೆ ನಿರ್ಣಯವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಾಘವೇಂದ್ರ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಸುಭುದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಸಲ್ಲಿಸಿ ಪೂರ್ಣಗೊಳಿಸ್ತಾ ಇದ್ದೇನೆ. ಕೃಷ್ಣ ಅರ್ಪಣಮಸ್ತು.